विश्वेशलिंग संभूतं विश्वविद्या विबोधकं विश्ववंद्यं सदा वंदे विश्वाराध्यं जगद्गुरु काशी ज्ञान सिंहासनद आदि जगद्गुरु विश्वाराध्यरन्ने मोदलु माडिकोंडु विश्वेश्वर शिवाचार्य पर्यंतवाद ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ನೀವು ಈಗಾಗಲೇ ಕೇಳಿದಂತೆ ಇದೊಂದು ಅಮೂಲ್ಯವಾಗಿರುವಂತಹ ಮಣಿ, ಜೀವನದ ಪರಮಶ್ರೇಷ್ಠವಾದ ಮಾರ್ಗವನ್ನು ತೋರಿಸುವ ದಿವ್ಯವಾದ ಮಣಿಯೇ ಈ ಶ್ರೀ ಸಿದ್ಧಾಂತ ಶಿಖಾಮಣಿ. ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಆ ದಿವ್ಯ ಗ್ರಂಥ ಈ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದ 101 ಸ್ಥಳಗಳಲ್ಲಿ ಈಗ ನೀವು 4ನೇದಾಗಿರ್ತಕ್ಕಂತಹ ಗುರುಕಾರಣ್ಯ ಸ್ಥಳದಲ್ಲಿ ಆಲಿಸ್ತಾ ಇದ್ದೇವೆ. ಗುರುವಿನ ಲಕ್ಷಣವನ್ನ, ಗುರು ಶಿಷ್ಯರ ಸಂಬಂಧವನ್ನ, ಗುರು ಸೇವೆಯ ಮಹತ್ವವನ್ನ ಇಲ್ಲಿ ಬಹಳಷ್ಟು ಹೃದಯಂಗಮವಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಈ ಪೂರ್ವದಲ್ಲಿ ನಾವು ಅಪ್ಪಣೆ ಕೊಡಿಸಿದಂತೆ ಜಗತ್ತಿನ ಎಲ್ಲ ಸಂಬಂಧಗಳು, ಅವೆಲ್ಲ ಬಂಧನಕಾರಿಗಳು. ಗುರು ಶಿಷ್ಯರ ಸಂಬಂಧ ಮಾತ್ರ ಎಲ್ಲ ಬಂಧನಗಳನ್ನು ದೂರ ಮಾಡುವಂತಹ ಒಂದು ಶ್ರೇಷ್ಠವಾದ ಸಂಬಂಧ ಇದು. ಅದಕ್ಕಾಗಿನೇ ಜೀವನದೊಳಗೆ ನಾವು ಏನನ್ನೂ ಸಾಧಿಸದೇ ಇದ್ದರೂ ಕೂಡ, ಅಥವಾ ಎಲ್ಲವನ್ನೂ ಸಾಧಿಸಿಕೊಂಡಿದ್ದರೂ ಕೂಡ, ಎರಡನ್ನು ಮಾತ್ರ ಅವಶ್ಯವಾಗಿ ನಾವು ಜೀವನದಲ್ಲಿ ಅವಶ್ಯ ಸಾಧಿಸಿಕೊಳ್ಳಬೇಕು. ಅದು ಈ ಪೂರ್ವದಲ್ಲಿ ನಾವು ಅಪ್ಪಣೆ ಕೊಡಿಸಿದಂತೆ ಇಷ್ಟ ದೇವರಲ್ಲಿ ಭಕ್ತಿಯುಳ್ಳವನಾಗಿ, ಇಷ್ಟ ದೇವರ ಭಕ್ತನಾಗಿರಬೇಕು, ಒಬ್ಬ ಸದ್ಗುರುವಿನ ಶಿಷ್ಯನಾಗಿರಬೇಕು. ಅಂತೇನೆ ಅನೇಕ ಜನ ಶರಣರು ಕೂಡ ಹೇಳಿದ್ದಾರೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ದೊರಕುವುದುಂಟೆ ಆತ್ಮ ಅನ್ನುವಂಥ ಮಾತನ್ನು. ಎಲ್ಲ ಪಾಪಗಳನ್ನು ಹರಣ ಮಾಡತಕ್ಕಂಥ ಶಿವನನ್ನು ಪೂಜಿಸುವಂತ ಒಂದು ಭಾಗ್ಯ ನಮಗೆ ಸಿಗಬೇಕಾದರೆ, ಅದೇ ಪ್ರಕಾರ ಸದ್ಗುರುವಿನ ಸೇವಾ ಭಾಗ್ಯ ನಮಗೆ ಸಿಗಬೇಕಾದ್ರೂ ಕೂಡ ಅದು ಪೂರ್ವಾರ್ಜಿತವಾಗಿರ್ತಕ್ಕಂಥ ಪುಣ್ಯ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗುರುವಿನ ಸಮೀಪಕ್ಕೆ ನಾವು ಹೋದಾಗ ಮೊಟ್ಟ ಮೊದಲು ಏನು ಮಾಡಬೇಕು ಅನ್ನೋದನ್ನೇ ಇಲ್ಲಿವರೆಗೆ ಸ್ವಾಮಿಗಳು ನಿರೂಪಣೆ ಮಾಡಿದ್ದಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುಗಳ ಸಮೀಪಕ್ಕೆ ಹೋದ ಬಳಿಕ ಉಪಚಾರಗಳನ್ನು ಅನೇಕ ಮಾಡುವುದಾವೆ. ಆ ಎಲ್ಲ ಉಪಚಾರಗಳಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತಹ ಉಪಚಾರ ಅಂದರೆ ಎರಡು ಅಂತ ಹೇಳ್ತಾರೆ. ಮೊದಲನೇದು ಪ್ರಣಿಪಾತ, ಆಮೇಲೆ ವಿನಯಪೂರ್ವಕವಾಗಿ ಅವರ ಜೊತೆಗೆ ಮಾತನಾಡೋದು. ಪ್ರಣಿಪಾತ ಇದರ ಅರ್ಥ ಏನು ಅಂದರೆ ನಮ್ಮನ್ನು ನಾವು ಸಮರ್ಪಣೆ ಮಾಡೋದು ಅಂತ. ಅದಕ್ಕೆ ಈ ಪೂರ್ವದಲ್ಲಿ ನಾವು ಅಪ್ಪಣೆ ಕೊಡಿಸಿದ ಪ್ರಕಾರ ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದೇನದ, ಅದು ಎಲ್ಲಕ್ಕೂ ಕೊನೆಯದು ಶ್ರೇಷ್ಠವಾಗಿರುವಂತಹ ನಮಸ್ಕಾರ. ಈ ನಮಸ್ಕಾರವನ್ನು ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಹಾಸು ಹೊಕ್ಕಾಗಿದೆ. ಸಣ್ಣ ಮಕ್ಕಳನ್ನೇ ಮೊದಲು ಮಾಡಿಕೊಂಡು ನಾವೆಲ್ಲರಿಗೂ ಯಾರಾದರೂ ದೊಡ್ಡವರು ಬಂದರೆ ಮೊಟ್ಟ ಮೊದಲು ನಾವು ಮಾಡೋದೇನಪ್ಪ ಅಂದ್ರೆ ನಮಸ್ಕಾರ. ಅದಕ್ಕೆ ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಪ್ರತಿ ದಿವಸ ಮಾಡುವಂತಹ ನಮ್ಮ ನಮಸ್ಕಾರಗಳು ನಾವು ಮಾಡೋಣದ್ರಿಂದ ಆಯುಷ್ಯ ವೃದ್ಧಿಯಾಗ್ತದೆ, ವಿದ್ಯಾಪ್ರಾಪ್ತಿಯಾಗ್ತದೆ, ಬಲಪ್ರಾಪ್ತಿಯಾಗ್ತದೆ, ಆತನ ಕೀರ್ತಿಶಾಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೇವಲ ಒಂದೇ ಒಂದು ನಮಸ್ಕಾರ ಕ್ರಿಯೆಯಿಂದ ಇಷ್ಟೆಲ್ಲವನ್ನು ನಾವು ಪಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಆ ನಮಸ್ಕಾರದಲ್ಲಿ ಏಕಾಂಗ ನಮಸ್ಕಾರ, ದ್ವ್ಯಂಗ ನಮಸ್ಕಾರ, ತ್ರ್ಯಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ, ಕೊನೆಯದಾಗಿರುವಂತಹದ್ದು ಸಾಷ್ಟಾಂಗ ನಮಸ್ಕಾರ. ಕೇವಲ ಮಸ್ತಕವನ್ನು ಬಾಗಿಸಿ ಮಾಡುವಂತ ನಮಸ್ಕಾರಕ್ಕೆ ಅದಕ್ಕೆ ಏಕಾಂಗ ನಮಸ್ಕಾರ ಅಂತ. ಎರಡೂ ಕೈಗಳನ್ನು ಜೋಡಿಸಿ ತಲೆಯನ್ನು ಬಾಗಿಸಿ ಮಾಡುವಂತಹ ನಮಸ್ಕಾರಕ್ಕೆ ಅದಕ್ಕೆ ತ್ರ್ಯಂಗ ನಮಸ್ಕಾರ, ಮೂರು ಅಂಗಗಳಿಂದ ಮಾಡುವಂತಹದ್ದು. ಇನ್ನು ಎರಡು ಮೊಳಕಾಲುಗಳನ್ನು ಕಾಲಿಗೆ ಹಚ್ಚಿ ಕೈಗಳನ್ನು ಕೂಡ ನೆಲಕ್ಕೆ ಹಚ್ಚಿ ತಲೆಯನ್ನು ಬಾಗಿಸಿ ಮಾಡುವಂತಹ ನಮಸ್ಕಾರಕ್ಕೆ ಇದಕ್ಕೆ ಪಂಚಾಂಗ ನಮಸ್ಕಾರ. ಎರಡು ಕಾಲು, ಎರಡು ಕೈ ಮತ್ತು ತಲೆ, ಈ ಐದು ಅಂಗಗಳಿಂದ ಮಾಡುವಂತಹ ನಮಸ್ಕಾರಕ್ಕೆ ಪಂಚಾಂಗ ನಮಸ್ಕಾರ ಅಂತ. ಇನ್ನು ನಮ್ಮ ಎಲ್ಲ ಸರ್ವಾಂಗವನ್ನ ಭೂಮಿಯ ಮೇಲೆ ಒಂದು ದಂಡದಂತೆ, ಒಂದು ಬಡಗಿಯಂತೆ ಗುರುಗಳ ಮುಂದೆ ಅದನ್ನು ಚೆಲ್ಲಿ, ದೇವರ ಮುಂದೆ ಅದನ್ನು ಚೆಲ್ಲಿ ನಾವು ಮಾಡುವಂತಹ ನಮಸ್ಕಾರಕ್ಕೆ ಇದಕ್ಕೆ ದಂಡವತ್ ಪ್ರಣಾಮ ಅಥವಾ ಇದಕ್ಕನೇ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಯಾಕೆ ನಾವು ನಮಸ್ಕಾರ ಮಾಡಬೇಕು ಅಂದ್ರೆ ನಾವು ಏನಾದರೂ ಪಡಿಬೇಕಾದ್ರೆ ನಮಸ್ಕಾರ ಮಾಡಬೇಕು. ಮನುಷ್ಯ ಏನಾದರೂ ಪಡಿಬೇಕಾದ್ರೆ ಅದನ್ನು ಎದರಲ್ಲಿ ಪಡಿತಾನೆ, ಬಾ ತನ್ನ ಮನಸ್ಸಿನೊಳಗೆ ಪಡಿತಾನೆ. ನೀವು ಯಾರದಾದ್ರೂ ಮನೆಗೆ ಏನಾದರೂ ಸಾಮಗ್ರಿ ತರಲಿಕ್ಕೆ ಹೋದ್ರೆ ಒಂದು ಚೀಲ ನರ ತಗೊಂಡೋಕ್ಕಿರಿ, ಒಂದು ಬುಟ್ಟಿ ನರ ತಗೊಂಡೋಕ್ಕಿರಿ, ಅಥವಾ ಏನೂ ಇಲ್ಲ ಅಂದ್ರೆ ಸುಮ್ಮ ಬೊಗಸೆಗಳ ತಗೊಂಡ್ಬರ್ತೀನಿ, ನಿಮ್ಗೆ ಏನೂ ಇದ್ದಲ್ಲಪ್ಪ ಅಂದ್ರೆ ಕೈಯಾಗಲ ತಗೊಂಡ್ಬರ್ತೀನಿ. ಯಾವ ವಸ್ತುವಿನೊಳಗೆ ನೀವು ಸಾಮಾನ ತುಂಬಬೇಕಾಗಿದೆ ಆ ವಸ್ತು ಎಷ್ಟು ಖಾಲಿ ಇರ್ತದ ಅಷ್ಟು ಹೆಚ್ಚು ಸಾಮಾನು ಸಿಗ್ತಾವೆ ನಿಮಗೆ. ಅಕಸ್ಮಾತ್ ಬುಟ್ಟಿಯಾಗ ಅರ್ಧ ಮರ್ಧ ತುಂಬಿಕೊಂಡು ಹೋಗಿದ್ರೆ ಅವ್ರು ಅರ್ಧ ಮರ್ಧ ಹಾಕ್ತಾರೆ ನಿಮಗೆ. ಬುಟ್ಟಿ ಪೂರಾ ಖಾಲಿ ಇತ್ತಂದ್ರೆ ತುಂಬುವರೆಗೆ ಅವರ ಸಾಮಾನು ತರಲಿಕ್ಕೆ ಬರ್ತದೆ. ಅದಕ್ಕೆ ನೀವು ಏನಾದ್ರೂ ತರಬೇಕಾದ್ರೆ ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಖಾಲಿ ಚೀಲ, ಖಾಲಿ ಬುಟ್ಟಿ, ಖಾಲಿ ಕೈಲಿ ಹೋಗ್ಬೇಕು. ಮತ್ತು ಬಕ್ಷ ಮೊದಲೇ ತಗೊಂಡು ಹೋಗಿದ್ರೆ ಅವ್ರು ಎಲ್ಲಿ ಹಾಕ್ಬೇಕು, ಹಾಕಿದ ಕೆಳಗೆ ಬಿಡ್ತದೆ. ಅದಕ್ಕೆ ಯಾರಿಂದಾದರೂ ಏನಾದರೂ ಪಡಿಬೇಕಾದ್ರೆ ನಾವು ತಗೊಂಡು ಬರ್ತಕ್ಕಂಥ ಏನು ಪಾತ್ರೆ ಇರ್ತವೆ ಅವು ಖಾಲಿಯಾಗಿರ್ಬೇಕು. ಅದರಾಗ ಏನಾದ್ರೂ ಇದ್ರೆ ಅಷ್ಟು ಸಾಮಾನು ಕಡಿಮೆ ಸಿಗ್ತದೆ ನಮಗನ್ನು. ಹಾಗೆ ನಾವು ದೇವರ ಹತ್ರ ಗುರುಗಳ ಹತ್ರ ಏನಾದರೂ ಪಡಿಲಿಕ್ಕೆ ಹೋದ್ರೆ ಅವು ಕೈಯಾಗ ಚೀಲದಾಗ ಬುಟ್ಟಾಗ ತರೋ ಸಾಮಾನು ಅಲ್ಲ ಅದು. ಅದು ಎದುರಲ್ಲಿ ತರಬೇಕು ಅಂದ್ರೆ ನಮ್ಮ ಮನಸ್ಸು ಬುದ್ಧಿಗಳಿಂದ ಅದನ್ನು ತುಂಬಿಕೊಂಡು ಬರಬೇಕು ನಾವು. ಮತ್ ನಮ್ಮ ಮನಸ್ಸು ಬುದ್ಧಿ ಖಾಲಿ ಇದ್ರೆ ತುಂಬಿಕೊಂಡು ಬರಕ್ ಬರ್ತದೆ. ಮತ್ತೆ ಅದು ಮೊದಲೇ ತುಂಬಿತ್ತಂದ್ರೆ ಹೆಂಗ್ ಹೋಗಿದ್ರೆ ಹಂಗ ಹೊಳೆ ಬರಬೇಕಾಗಿತ್ತು ಅಷ್ಟೇ, ಮತ್ತೊಂದೇನಿಲ್ಲ. ಒಂದು ಊರಿಗೆ ಒಬ್ರು ದೊಡ್ಡ ಗುರುಗಳು ಬಂದ್ರು, ಮಹಾತ್ಮರು. ಅವರು ಆ ಊರಿನ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತದ ಶಿಖರದ ಮೇಲೆ ಒಂದು ದೇವಸ್ಥಾನ ಇತ್ತು, ಅಲ್ಲೇ ನಿವಾಸ ಮಾಡಿದ್ರು. ಯಾರು ಬೇಕಂತಾರ ಅವ್ರ ಗುಡ್ಡ ಹತ್ತಿ ಬರಲಿ ಅಂತ ಹೇಳಿ ಊರಿನ ಬಹಳ ಜನರು ದರ್ಶನಕ್ಕೆ ಹೋಗ್ತಾ ಇದ್ರು. ಅವರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಂಡೆಲ್ಲ ಬರ್ತಾ ಇದ್ರು. ದಡ್ರು ಹೋಗ್ತಿದ್ರು, ಶಾಣ್ಯರು ಹೋಗ್ತಿದ್ರು, ಶ್ರೀಮಂತರು ಹೋಗ್ತಿದ್ರು, ಬಡವರು ಹೋಗ್ತಿದ್ರು, ಎಲ್ಲರೂ ಯಾರಲ್ಲಿ ಭಕ್ತಿ ಇತ್ತು ಅವರೆಲ್ಲರೂ ಹೋಗ್ತಾ ಇದ್ರು. ಆ ಊರೊಳಗೆ ಬಹಳ ದೊಡ್ಡ ಪಂಡಿತ್ ಮನುಷ್ಯ ಇದ್ದ, ಎಲ್ಲ ಬಲ್ಲ ಮನುಷ್ಯ. ಅವ ಅಂದ, ಇವ್ರ ಹತ್ರ ಹೆಂಗ್ ಹೋಗ್ಲಿ ನಾನು, ಯಾಕೆ ನನಗೆಲ್ಲ ಬರ್ತದ. ಈ ಊರೊಳಗೆ ನನಗ ಎಲ್ಲ ಬಲ್ಲಂಥವ, ಎಲ್ಲ ತಿಳ್ಕೊಂಡವ ಅಂತ ಎಲ್ಲ ನನ್ ತಿಳ್ಕೊಂಡಾರ. ಮತ್ ನಾ ಅಕಸ್ಮಾತ್ ಅಲ್ಲಿ ಹೋದಪ್ಪ ಅಂದ್ರೆ ಏನ್ ತಿಳ್ಕೊಂತಾರ ನನ್ನ ಬಗ್ಗೆ ಅಂದ್ರೆ, ಇವನಲ್ಲಿ ಏನೋ ಏನೋ ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣತ್ತ ಅಂತ ತಿಳ್ಕೊಂತಾರ. ಅದಕ್ಕೆ ಹೆಂಗ್ ಹೋಗ್ಬೇಕು ಅನ್ನೋದೊಂದು ಒಳಗೆ ಅಭಿಮಾನ ಕಾಡ್ತದೆ ಮನುಷ್ಯನಿಗೆ. ಎಷ್ಟೋ ಸಾರಿ ಅಭಿಮಾನ ಹೋಗಿಸಿಕೊಡಂಗಿಲ್ಲ, ಬೇಡ ಅಂತ. ಆದ್ರೆ ಒಮ್ಮೆ ಅನ್ನಿಸ್ತದ, ನೋಡ್ಯಾರ ಬರೋಣ, ಊರ್ ಮಂದಿ ಎಲ್ಲ ಹೋಗ್ಯಾರ, ಹೆಂಗಾರ ಅದಾರ ಸುಮ್ ನೋಡ್ಯಾರ ಬರೋಣ ಅಂತ ಒಳಗೊಂದು ಮನಸ್ಸು, ಮತ್ತೊಮ್ಮನತ ಬುದ್ಧಿ ಹೋಗ್ಬೇಡ ಅಂತ ಅದು ಹೇಳ್ತದೆ. ಅಂತೂ ಹಾಗೂ ಹೀಗೂ ಮಾಡಿ ಅವ ಒಟ್ಟು ಯಾರಿಗೂ ಕಾಣ್ಲಾರ್ದಾಗ ಒಮ್ಮೆ ಕತ್ತಲ್ದಾಗ ಹೋಗೇ ಬಿಟ್ಟ. ಹೋಗಿರ್ಬೇಕು, ಯಾರಿಗೂ ಗುರುತಾಗಿರ್ಬಾರ್ದು. ರಾತ್ರಿ ಸಮಯ ಆಗಿರ್ಬೇಕು, ಇನ್ನೇನು ಗುರು ಎಲ್ಲಾರಿಗೆ ದರ್ಶನ ಕೊಟ್ಟು ಅವ್ರ ವಿಶ್ರಾಮಕ್ಕೆ ಹೋಗ್ಬೇಕಾಗಿರ್ಬೇಕು. ಅವಾಗ ಇವ ಹೋದ ಒಬ್ಬನೇ. ಅವ್ರಂದ್ರೆ ಏನಪ್ಪ ಇಷ್ಟು ರಾತ್ರಿಯೊಳಗ ಒಬ್ಬಂಟಿಗನಾಗಿ ಬಂದಿಲ್ಲ, ಇಲ್ಲಿವರೆಗೆ ಎಷ್ಟೋ ಜನರು ಬಂದು ಹೋದ್ರು ಅವ್ರ ಕೂಡ ಬಂದಿಲ್ಲಲ್ಲ. ಹೌದ್ರಿ, ನಂದು ಸ್ವಲ್ಪ ನಂದು ವ್ಯಕ್ತಿತ್ವ ಬೇರೆ ಅದ, ಎಲ್ಲಾರದು ಬೇರೆ ನಂದು ಬೇರೆ. ಅವಾಗ ಬಂದ ಕೂಡಲೇ ಅವ ಏನ್ ನಮಸ್ಕಾರ ಅನ್ಲಿಲ್ಲ, ಚಮತ್ಕಾರ ಇಲ್ಲ, ಏನಿಲ್ಲ, ಬಂದ ಕೂಡಲೇ ಪ್ರಶ್ನೆಗಳ ಸುರುಮಳೆ ಚಾಲು ಮಾಡಿದವ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಎರಡು ಒಂದಕ್ಕವೆಲ್ಲೋ ಹಂಗಕ್ಕವೆಲ್ಲೋ, ಇದು ಅಕ್ಕದಲ್ಲ, ನೀವು ಆ ಶಾಸ್ತ್ರ ಓದಿರೇನು, ನೀವು ಈ ಶಾಸ್ತ್ರ ಓದಿರೇನು. ಅವರದೇನು ಕೇಳುವಲ್ಲ, ತಂದೇ ಒಂದು ಅರ್ಧ ತಾಸು ಬರೇ ಪ್ರಶ್ನೆಗಳದ್ದನ್ನೇ ಸುರುಮಳೆ ಮಾಡಿದವ. ಅವರಂದ್ರೆ ಸ್ವಲ್ಪ ಸಮಾಧಾನ ಮಾಡಪ್ಪ, ಒಂದೊಂದು ಕೇಳಿ, ಇಷ್ಟ್ಯಾಕೆ ಒಮ್ಮಿಗೆ ಗಾಬರಿ ಆಗಿದೆ, ಎಲ್ಲ ಒಮ್ಮಿಗೆ ಹಾಕಿರ್ತದೆ. ಸ್ವಲ್ಪ ನೀ ಬಂದಿದಿ, ನೀ ಬಂದಿ ಅಂದ್ರೆ ನಿನ್ನ ಸ್ವಾಗತ ಮಾಡಬೇಕು, ನಾವು ಸತ್ಕಾರ ಮಾಡಬೇಕು. ಹಂಗ ಬಂದ ಕೂಡಲೇ ನಿನ್ನ ಕೂಡ ಮಾತಾಡೋದು ಸರಿಯಲ್ಲ, ನೀ ನಮ್ಮ ಮಠಕ್ಕೆ ಬಂದಿ, ದೇವಸ್ಥಾನಕ್ಕೆ ಬಂದಿ ಅಂದ ಬಳಿಕ ನೀ ನೀರು ಕುಡಿತೀಯೋ, ಚಹಾ ಕುಡಿತೀಯೋ, ಕಾಫಿ ಕುಡಿತೀಯೋ, ಹಾಲು ಕುಡಿತೀಯೋ, ಏನಾದ್ರೂ ನೀನು ಸತ್ಕಾರ ಮಾಡ್ತೀವಿ, ಸತ್ಕಾರ ಆಮೇಲೆ ನೀನು ಪ್ರಶ್ನೆ ಕೇಳು, ನಾವು ಉತ್ತರ ಹೇಳ್ತೀವಿ. ಅವನ್ನ ಏನಾರ ಕೊಡ್ರಿ ಅಂದ. ಅಲ್ಲಲ್ಲ, ಅದರಾಗ ಯಾವ್ದು ನಿಮಗೆ ಬೇಕು? ಅವಂದನ ಚಹಾನ ಕೊಡ್ರಿ, ಯಾಕಂದ್ರೆ ಅದೇ ಎಲ್ಲರಿಗ ಪ್ರೀತಿ. ಈಗಿನ ಕಾಲದಾಗ ಹಾಲಂದ್ರೆ ಹಾಲೇ ನಮ್ಗೆ ದಕ್ಕಂಗಿಲ್ರಿ, ಸುಮ್ ಚಹಾ ಅದ ನಡೀತಿಲ್ಲ, ಗ್ಯಾಸ್ ಹಾಕದ ಹಂಗಾಕ. ಅವಾಗ ಅವ್ರ ಸಲುವಾಗಿ ಒಂದು ಕಿತ್ಲೆ ತುಂಬಾ ಚಹಾ ಮಾಡಿದ್ರು. ಆಮೇಲೆ ಒಂದು ಕಪ್ಪು ಬಸಿ ತಗೊಂಡು ಬಂದು ಅವನ ಕೈಯಲ್ಲಿ ಕಪ್ಪು ಬಸಿ ಕೊಟ್ಟರು, ಕಿತ್ತಲೆಯಿಂದ ಚಹಾ ಹಾಕಿದ್ರು. ಮ್ಯಾಗಿನ ಕಪ್ ತುಂಬಿತು, ಆದ್ರೆ ಇನ್ನು ಹಾಕ್ತಾನೆ ಇದ್ರು ಅವರು. ಆಮೇಲೆ ಕಪ್ಪಿನ ಚಹಾ ಬಸಿಯೊಳಗೆ ಬಿತ್ತು, ಅದನ್ನು ತುಂಬಿತು, ಆದ್ರೆ ಇನ್ನು ಹಂಗೆ ಹಾಕಾಕತ್ತಿದ್ರು ಅವರು. ಇನ್ನೇನು, ಇನ್ನು ಅವನ ಮೈ ಮೇಲೆ ಬೀಳ್ತಿತ್ತದು. ಅಶ್ವಗಮ ಅಂದ್ರೆ ಸಾಕು ಸಾಕ್ರಿ, ಎಲ್ಲ ತುಂಬೇದ, ಕಪ್ಪನ್ನು ತುಂಬೇದ, ಬಸಿನೂ ತುಂಬೇದ, ಸಾಕಂದ. ಏನಕ್ಕದ ಹಾಕಿದ್ರೆ ಇನ್ನಟ್ ಹಾಕ್ತೀನಂತ ಹಾಕಿದಾಗ ಅದು ಅವ ಕೈ ಮುಂದೆ ಮಾಡಿದ, ಅದು ಕೆಳಗೆ ಚೆಲ್ತದ. ಕಪ್ಪನ್ನು ತುಂಬಿತ್ತು, ಬಸಿನು ತುಂಬಿತ್ತು, ಹಾಕಿದಾಗ ಏನಾಯ್ತಪ್ಪ ಅಂದ್ರೆ ಅದು ಕೆಳಗೆ ಚೆಲ್. ಆಮೇಲೆ ಸಾಕಂದ, ಅವ್ರು ಬಿಟ್ರು, ಚಹಾ ಕುಡದ, ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ರಿ ಅಂದ. ಅವಂದ, ಉತ್ತರ ಹೇಳೇ ಬಿಟ್ಟಿನಲ್ಲ, ಉತ್ತರ ಹೇಳೇ ಬಿಟ್ಟಿನಿ. ಏನು ಉತ್ತರ ಹೇಳಿ, ಚಹಾ ಕುಡಿಸಿರಿ ನನಗ ಅಂದ. ಆ ಚಹಾ ಕುಡಿಸ್ರೊಳಗ ನಾ ಉತ್ತರ ಹೇಳಿ ನಿನಗಂದ. ನೀ ನಮ್ಮಲ್ಲಿ ಬರಬೇಕಾದ್ರೆ ಎಲ್ಲ ಪೂರ್ಣ ತುಂಬಿಕೊಂಡ ಬಂದಿದಿ, ನಿನ್ನ ಮನಸ್ಸು ಬುದ್ಧಿ ಎಲ್ಲ ತುಂಬೇ ಬಿಟ್ಟವ. ಅದ್ರೊಳಗೆ ನಾವೇನಾದ್ರು ಹಾಕಿದ್ರೆ ಹೆಂಗ ಆಕಿತ್ತಂದ್ರೆ, ಈಗ ನಿನಗೆ ಬಸಿ ಕಪ್ಪು ತುಂಬಿರ್ಬೇಕು, ನಾ ಹಾಕಿದ ಚಾ ಎಲ್ಲಿ ಹೋಯ್ತು, ಕೆಳಗೆ ಹೋಯ್ತಲ್ಲ. ಹಾಗೆ ಏನಾದ್ರೂ ಸ್ವಲ್ಪ ಖಾಲಿ ಇದ್ರೆ, ಕಪ್ಪನೆಗರ ಜಾಗ ಇದ್ರೆ, ಬಸಿಯೊಳಗರ ಜಾಗ ಇದ್ರೆ ಹಾಕಿದ್ರೆ ನಿಲ್ತದ, ಮತ್ತೆರಡು ತುಂಬಿದ ಹಾಕಿದ್ ಹೆಂಗ್ ಕೆಳಗೆ ಬಿಡುತ್ತ. ಹಂಗ ನಾ ಏನಾದ್ರೂ ನಿನ್ ಹೇಳಕ್ ಹೋದ್ರೆ ಅದೆಲ್ಲ ಕೆಳಗೆ ಬಿಡುತ್ತೆ, ಯಾಕಂದ್ರೆ ನೀ ಒಳಗೆಲ್ಲ ತುಂಬಿಕೊಂಡು ಬಂದಿದ, ಕೊಟ ಹೊಟ್ಟ ಖಾಲಿನಾಗಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಬಹಳಷ್ಟು ಜನರಲ್ಲಿ ಏನಿರ್ತದ ಅಂದ್ರೆ ಅಭಿಮಾನ ಅಹಂಕಾರಗಳು ಬಹಳ ಇರ್ತವೆ. ಅದಕ್ಕೆ ಯಾರಲ್ಲಿ ಅಭಿಮಾನ ಅದ, ಯಾರಲ್ಲಿ ಅಹಂಕಾರ ಅದ ಅಂದ್ರೆ ಎಲ್ಲರಲ್ಲಿ ಇರ್ತದೆ, ಅದು ಅವರವರ ತಕ್ಕಂತೆ ಅದು ಅಹಂಕಾರ ಇರ್ತದೆ. ಅದಕ್ಕೆ ಯಾವ ಸಮಯಕ್ಕೆ ನಮಗಿಂತಲೂ ದೊಡ್ಡವರಲ್ಲಿ ನಾವು ಹೋಗ್ತೀವಿ, ನಮ್ಮ ಅಹಂಕಾರ ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ನಮಸ್ಕಾರ ಮಾಡಿದಾಗ ನಮ್ಮ ಅಹಂಕಾರ ಕಡಿಮೆ ಆಗ್ತದೆ. ಅಂದ್ರೆ ನಿಮ್ಮ ಈ ಘಟ ಸ್ವಲ್ಪ ಬಗ್ತದಲ್ಲ, ಇದೇ ನಿಂಗೆ ತುಂಬಿ ದಿಂಗ ತುಂಬಿ ಕುಂತಿರ್ತದಂದ್ರೆ, ಅದ ನೆಟಗ ಕುಂತಿದ ತುಂಬಿ ಅದ, ಸ್ವಲ್ಪ ಬಗ್ತಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದ. ಎಷ್ಟೆಷ್ಟು ಬಗ್ತದ ಅಷ್ಟು ಕಡಿಮೆ ಆಗ್ತದ. ನೀವು ತಲೆ ಎಟ್ಟ ಬಗ್ಸಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ತದ, ನೀವು ಕೈ ಜೋಡಿಸಿ ಇನ್ನಷ್ಟು ತಲೆ ಬಗ್ಸಿದ್ರೆ ಇನ್ನಷ್ಟು ಕಡಿಮೆ ಆಗ್ತದ, ನೀವು ಮೊಣಕಾಲು ಊರಿ ಕೈ ಜೋಡಿಸಿ ತಲೆ ಬಗ್ಸಿದ್ರೆ ಅರ್ಧ ಖಾಲಿ ಆಗ್ತದ, ಇನ್ನು ಪೂರಾ ನೀವು ಸಾಷ್ಟಾಂಗ ಹಾಕಿದ್ರೆ ಹನ್ನೆರಡನೇ ಖಾಲಿ ಆಗ್ತದಂತ, ಇನ್ನೂ ಒಂದು ನಾಲ್ಕನೇ ಉಳಿತದ್ರಾಗ. ಅದಕ್ಕೆ ಅದು ಯಾವಾಗ ಹೋಗ್ತದಪ್ಪ ಅಂದ್ರೆ, ಗುರುಪಾದ ತೀರ್ಥವನ್ನ ಸೇವನ ಮಾಡಿದಾಗ ಅದು ಕೂಡ ಅಹಂಕಾರ ದೂರ ಆಗ್ತದ. ಅದಕ್ಕೆ ಹೇಳ್ತಾರೆ ಅವರು, ತದ್ವಿದ್ಯೆ ಪ್ರಣಿಪಾತೇನ, ಮೊಟ್ಟ ಮೊದಲು ಮಾಡುವಂತಹದ್ದು ನಮಸ್ಕಾರ. ಅದಕ್ಕೆ ವಿನಯಾದಿ ಗುಣಗಳು ಇದ್ರೆ ಮನುಷ್ಯ ಬಹಳ ದಿವಸ ಬದುಕ್ತಾನಷ್ಟೇ ಅಲ್ಲ, ಅವನಿಗೆ ಒಂದು ಶ್ರೇಷ್ಠತೆಯೂ ಕೂಡ ಸಿಗ್ತದೆ. ಯಾವ ಮನುಷ್ಯ ಅಭಿಮಾನ ಇರ್ತಾನೆ, ಅಹಂಕಾರ ಇರ್ತಾನೆ, ಅವ ಎಲ್ಲರೂ ಕೂಡ ಜಗಳನ ಮಾಡ್ತಾನೆ. ಒಬ್ಬರು ಕೂಡ ವಿನಮ್ರವಾಗಿ ವ್ಯವಹಾರ ಮಾಡಂಗಿಲ್ಲ. ಎಲ್ಲಿ ವಿನಯಾದಿ ಗುಣಗಳದವೆ ಅಲ್ಲಿ ಬಾಳುವಿಕೆ ಇರ್ತದೆ, ಎಲ್ಲಿ ಅಹಂಕಾರ ಅದ ಅಲ್ಲೆಲ್ಲ ಉಚ್ಚಾಟನೆ ಆಗ್ತದೆ. ನೀವು ನೋಡಿದ್ರೆ ಎಷ್ಟೋ ಸಾರಿ ಬಿರುಗಾಳಿಗಳು ಬೀಸ್ತವೆ, ಹೊಲದಲ್ಲಿ ಭತ್ತನೂ ಇರ್ತದ, ನಿಮ್ ಹೊಲದಾಗ ಬೇವಿನ ಗಿಡ ಮಾವಿನ ಗಿಡನೂ ಇರ್ತಾವ. ಬಿರುಗಾಳಿ ಬಿಟ್ಟಾಗ ಯಾರದಾರ ಹೊಲದಾಗಿನ ಭತ್ತದ ಬೆಳೆ ಕಿತ್ಕೊಂಡು ಹೋಗಿದ್ದೆಲ್ಲ ಕೇಳಿರೇನು? ಆದರೆ ಆ ಹುಣಸಿ ಗಿಡ ಬಿತ್ತು, ಬೇವಿನ ಗಿಡ ಬಿತ್ತು, ಮಾವಿನ ಗಿಡ ಬಿತ್ತು, ಅವು ಯಾಕೆ ಬಿದ್ದು ಯೂದಿ ಯಾಕೆ ಬೀಳಿಲ್ಲ? ಅದು ಏನ್ ಮಾಡುತ್ತಂದ್ರೆ ಹೆಂಗ ಗಾಳಿ ಬರ್ತ ಹಂಗ ಅದು ಬಗ್ಗಿ ಬಿಡ್ತು. ಅದಕ್ಕೆ ಗಾಳಿ ಕೂಡ ಹೊಡೆದಾಡಕ್ ಹೋಗಂಗಿಲ್ಲ, ಅದು ಎದುರು ನಿಲ್ಲಕ ಹೋಗಂಗಿಲ್ಲ. ಗಿಡ ಹಂಗಲ್ಲ, ಅದು ನಾ ಏನ್ ಕಡಿಮೆ ಇದ್ರೆ ಅಂತ ತಿಳ್ಕೊಂಡು ನಿದ್ರತ ಎದುರಿಗೆ ಕಿತ್ತು, ಅದ್ರ ಬೇರೆ ಸಹಿತ ಕಿತ್ತು ತೆಗೆದು ಹೋಗ್ತು. ಅದಕ್ಕೆ ವಿನಮಿತ ನಹುದರಿಂದ ಉಪಚಾರ ಮುಂಟೆ. ನಿಜಗಳು ಶಿವೇವ್ರು ಹೇಳ್ತಾರ, ಬಹಳ ದೊಡ್ಡ ಮಾತು ಹೇಳ್ತಾರ. ನಾವು ಗುರುಗಳಿಗೆ ಪೂಜಾ ಮಾಡಿದ್ವಿ, ದಕ್ಷಿಣ ಕೊಟ್ಟಿವಿ, ಹೂವಿನ ಮಾಲ ಹಾಕಿದ್ವಿ, ಅದನ್ನು ಮಾಡುದು ಇದನ್ನು ಮಾಡುದು ಎಲ್ಲಾನೂ ಮಾಡುದು, ಒಂದೊಂದು ನಮ್ಮಲ್ಲಿ ಆ ವಿನಯ ಭಾವನೆ ಇರದೇ ಇದ್ರೆ ಅವೆಲ್ಲ ಉಪಚಾರ ಕೂಡ ವ್ಯರ್ಥ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ವಿನಮಿತ ನಹುದರಿಂದ ಉಪಚಾರ ಮುಂಟೆ. ಗುರುವಿನ ಸಾನ್ನಿಧ್ಯಕ್ಕೆ ಹೋದಾಗ ಎಲ್ಲಕ್ಕೂ ದೊಡ್ಡ ಉಪಚಾರ, ಪಂಚೋಪಚಾರ, ಅಷ್ಟೋಪಚಾರ, ಷೋಡಶೋಪಚಾರ, ರಾಜೋಪಚಾರ, ಇವೆಲ್ಲ ಪೂಜಾದ ಉಪಚಾರಗಳದಾವ. ಅನೇಕ ವಿಧವಾಗಿ ಸಾಮಗ್ರಿ ತೆಗೆದುಕೊಂಡು ನಾವು ದೇವರ ಪೂಜೆಯನ್ನು, ಗುರುವಿನ ಪಾದ ಪೂಜೆಯನ್ನು ಮಾಡ್ತಿರ್ತೀವಿ. ಅದಕ್ಕೆ ಇವೆಲ್ಲ ಉಪಚಾರಕ್ಕಿಂತ ದೊಡ್ಡ ಉಪಚಾರ ಯಾವುದಪ್ಪ ಅಂದ್ರೆ ವಿನಮ್ರ ಭಾವನೆ ಎಲ್ಲಕ್ಕೂ ದೊಡ್ಡ ಉಪಚಾರ ಅಂತ. ಅದಕ್ಕೆ ವಿನಮಿತ ನಹುದರಿಂದ ಉಪಚಾರ ಮುಂಟೆ, ಅದಕ್ಕಿಂತಲೂ ದೊಡ್ಡ ಉಪಚಾರ ಯಾವುದೂ ಇಲ್ಲ. ಎಲ್ಲಿ ವಿನಯತೆ ಅದ ಅದಕ್ಕೆ ಅನುಗ್ರಹ ಇರ್ತದ, ಅದು ಬಹಳ ದಿವಸ ಬದುಕ್ತದ. ಎಲ್ಲಿ ವಿನಯ ಇಲ್ಲ ಅದಕ್ಕೆ ಅನುಗ್ರಹ ಇಲ್ಲ, ಅದು ಬಹಳ ದಿವಸ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಮ್ಮೆ ಮಾತನ್ನು ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡೋ ಕಾಲಕ್ಕೆ ಅವ ಅಂದ, ಅದು ಹೆಂಗ್ರಿ? ಗುರುಗಳು ಬಹಳ ವಯಸ್ಸಾಗಿತ್ತು, ಒಂದು 80-90 ವರ್ಷ ವಯಸ್ಸಿನವರಾಗಿದ್ರು, ಬಾಯೊಳಗೆ ಒಟ್ಟ ಹಲ್ಲೇ ಇದ್ದಿಲ್ಲ, ಎಲ್ಲ ಹಲ್ಲು ಹೋಗೇ ಬಿಟ್ಟು. ಅವಾಗ ಅವರು ತಮ್ಮ ಬಾಯಿ ತೆಗೆದು ತೋರಿಸಿದ್ರು, ನೋಡಪ್ಪ ನನ್ನ ಬಾಯಾಗ ಎಷ್ಟು ಹಲ್ಲು ಅದಾವ ಎಣಸಂತ. ಒಂದು ಹಲ್ಲೇ ಇಲ್ಲ ಅಲ್ಲಿ. ಅವ ಅಂದ, ಏನ್ರಿ 90 ವರ್ಷ ಆಗ್ಯದ, ಎಲ್ಲ ಹಲ್ಲು ಬಿದ್ದ ಹೋಗ್ಯ, ಈಗೇನು ಎಣಸದ ಅದನ್ನ? ಅವು ಹಲ್ಲಿನ ತಗ್ಗ ಎಣಿಸ್ಬೇಕಾಗದ ಅಷ್ಟೇ. ಅವ್ರಂದ್ರೆ ನನ್ನ ಬಾಯಾಗ ಹಲ್ಲಿಲ್ಲ ಏನ? ಹಂಗಾರ ಹಲ್ಲಿಲ್ಲ, ನಾಲ್ಗೈತನ ಒಂದ್ ಕೇಳಿದ್ರು. ಐತಲ್ಲಿ ಮತ್ ಮಾತಾಡ್ತೀರಿ ಅಲ್ಲಿ, ನಾಲ್ಗಿದ್ದಲ್ಲಿ ಮಾತಾಡ್ತೀರಿ. ಅವಾಗ ಅವ್ರು ಕೇಳಿದ್ರಂತ, ಏನು ಹಲ್ಲು ಮೊದಲು ಹುಟ್ಟಿತು, ಏನು ನಾಲಿಗೆ ಮೊದಲು ಹುಟ್ಟಿತು ಬಾಯಾಗ? ನಿಮ್ಗೆ ಹೆಂಗಾಗ್ಯಾವ? ನೀವು ಹುಟ್ಟುವಾಗ ನಾಲಿಗೆ ತಗೊಂಡು ಹುಟ್ಟಿರ್ತೀರಿ, ಹುಟ್ಟಿದ ಮೇಲೆ ನಿಮ್ಗೆ ಹಲ್ಲು ಬರ್ತಾವ. ಅವೊಮ್ಮೆ ಸಾದಾ ಹಲ್ಲು ಇರ್ತಾವ, ಆಮೇಲೆ ಮತ್ತೆ ಚಲೋ ಹಲ್ಲು ಬರ್ತಾವ, ನಿಮ್ಗೆ ಒಂದು ಬಿದ್ದು ಬರ್ತಾವ. ಎರಡು ಸಲ ಜನ್ಮ ಆಗ್ತದ. ಹಲ್ಲು ನೀವು ಹುಟ್ಟಿದ ಮೇಲೆ ಬರ್ತಾವ, ನಾಲಿಗೆ ನಿಮ್ ಹುಟ್ಟಿನ ಜೊತೆಗೆ ಬಂದಿರ್ತದ. ಪರಂತು ಹಲ್ಲು ಮೊದಲ ಬಿದ್ದು ಹೋಗ್ತಾವ, ನಾಲಿಗೆ ಹಂಗೆ ಇರ್ತದೆ. ಯಾಕೆ? ನಾಲಿಗೆ ಹಲ್ಲಿಗೆ ಏನ್ ವ್ಯತ್ಯಾಸ ಅದ? ಹಲ್ಲು ಹಿಂಗಿದ್ದು ಹಿಂಗೇ ಇರ್ತಾವ, ಬಗ್ತಾವನು ಯಾರಂದ್ರೆ ಹಲ್ಲು ಅವ್ ಬಗ್ಗಂಗೇ ಇಲ್ಲ. ಏನಾರ ಬಾಯಾಗ ಹಾಕಿದ ಕೂಡಲೇ ಮೊಟ್ಟ ಮೊದಲು ಅವೇ ಚಾಲು ಮಾಡ್ತಾವ ಯುದ್ಧ. ಕಡದದ್ದ. ಇನ್ನೂ ಕೆಲವು ಜನರು ವಯಸ್ಸಿನೊಳಗೆ ಕಲ್ಲು ಸುದ್ದ ಕಡಿತಾರ. ನನ್ನ ಹಲ್ಲಿ ಹೆಂಗದ ನೋಡಂತ ಅಡಿಕೆ ಕಡಿತಾರ, ಕಲ್ಲು ಕಡಿತಾರ. ಇವೆಲ್ಲ ಕರ್ಕಶ್ಯವಾದ ಪದಾರ್ಥಗಳ ಜೊತೆಗೆ ಹಲ್ಲು ಯಾವಾಗಲೂ ಯುದ್ಧ ಮಾಡೇ ಮಾಡ್ತ. ನಾಲಿಗೆ ಹಂಗಲ್ಲ, ಅದು ಸುಮ್ಮನೆ ಚಾಸ್ತಿರ್ತದ. ನೀ ಮಾಡಿ ಸಣ್ಣ ಮಾಡಿ ಅಂತ ಇರ್ತದೆ. ಅದ್ರದ್ದೆಲ್ಲ ಸ್ವಾದ ತಗೊಳ್ಳೋದಿದೆ, ಹೆಂಗ್ ಬೇಕು ಹಂಗ್ ಬರ್ತದ. ಅದು ಒಳಗೂ ಬರ್ತದ, ಹೊರಗು ಹೋಗ್ತದ, ಅಕ್ಕಡೆ ಹೋಗ್ತದ, ಇಕ್ಕಡೆ ಹೋಗ್ತದ. ಎಲ್ಲಾರ ನಡುವಿದ್ರು ಕೂಡ ಯಾರ ಕಡೆಯಿಂದ ಪೆಟ್ಟು ತಿನ್ನಲಾರ್ದಂಗ ಆ 30 ಮಂದಿ ದುಷ್ಟರು ಒಳಗೆ ಅಗ್ದಿ ಅವ್ರ ಕಡೆಯಿಂದ ಕೆಲಸ ತಗೊಂಡು ಅದ್ರ ಸ್ವಾದ ಪಡಿತೈತಿ ನಾಲಿಗೆ. ಅದಕ್ಕೆ ನಾಲಿಗೆ ಬಾಳ ದಿವಸ ಯಾಕೆ ಬದುಕಿದ? ಅದರಲ್ಲಿ ಬಾಗುವಿಕೆ ಅದ, ವಿನಮ್ರತೆ ಅದ. ಹಲ್ಲು ಬದುಕಂಗಿಲ್ಲ, ಯಾಕೆ ಬದುಕೋದಿಲ್ಲ ಅಂದ್ರೆ ಹಲ್ಲು ಬದ್ದಂಗೆ ಇಲ್ಲ. ಅದು ನಾ ಬಿದ್ದ ಹೊಕ್ಕಿನ ಕರೆ ಮಾತ್ರ ಬಗ್ಗಂಗಿಲ್ಲ ಅಂತ ನಾ ಬೀಳಾಗ್ತಾ ಇರೋದೇನೆ, ಕಡೆ ಸಾಯಾಗ್ತಾ ಇರೋದೇನೆ, ಪರಂತು ಬಗ್ಲಿಕ್ಕೆ ನಾನು ತಯಾರಿಲ್ಲ. ಹಾಗೆ ಬಹಳಷ್ಟು ಜನರು ಹೆಂಗಿರ್ತಾರಂದ್ರೆ ನಾನು ಹಿಂಗ ಸಾಯ್ತೇನೆ ಪರಂತು ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂತಾರ. ದೇವರಿಗೆ ನಮಸ್ಕಾರ ಮಾಡಂಗಿಲ್ಲ, ಗುರುಡಿ ನಮಸ್ಕಾರ ಮಾಡಂಗಿಲ್ಲ, ಯಾರಿಗೆ ಮಾಡಂಗಿಲ್ಲ, ಹೆಂಗ ನೆಟ್ಟಗ ಇರ್ತೀನಿ ಅಂತಾರ. ಪರಂತು ಯಾವ ಮನುಷ್ಯ ಹಿಂಗ ನೆಟ್ಟಗೆ ಇರ್ತಾನೆ, ಅವ ಅಹಂಕಾರದಿಂದ ತುಂಬಿಕೊಂಡಾನ, ಕೊಡ ತುಂಬಿ ಅದ, ಆದ್ರೆ ನೀವೇನ್ ಹಾಕಿದ್ರು ಚಾ ಹೆಂಗ್ ಕೆಳಗೆ ಬಿತ್ತು ಹಾಗೆ ಅದೆಲ್ಲ ಕೆಳಗೆ ಬಿದ್ದಂತ. ಅದಕ್ಕೆ ನೀವು ಎಲ್ಲರ ಅಹಂಕಾರದಿಂದ ಇರ್ರಿ ಜಗತ್ತಿನೊಳಗೆ, ಯಾವುದೇ ಒಬ್ಬ ಮನುಷ್ಯನ ಎದುರು ನೀವು ಅಹಂಕಾರದಿಂದ ಮೆರೆದ್ರೆ ನಡೀತದೆ. ಆದ್ರೆ ಎಲ್ಲಿ ವಿನಮ್ರ ಆಗ್ಬೇಕಪ್ಪ ಅಂದ್ರೆ ಗುರುವಿನಲ್ಲಿ ದೇವರಲ್ಲಿ ವಿನಮ್ರ ಆದ್ರೆ ನಿಮಗೆ ಒಳ್ಳೇದೇ ಆಗ್ತದೆ, ಅದಕ್ಕೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ, ಮೊಟ್ಟ ಮೊದಲೇ ಪ್ರಣಿಪಾತ. ಅದಕ್ಕೆ ಆಗಮದಲ್ಲಿ ಹೇಳಿದ್ರೆ ಚಂದ್ರಜ್ಞಾನ ಆಗಮದೊಳಗೆ ಗುರುವಿನ ಸಾನ್ನಿಧ್ಯದಲ್ಲಿ ಓದಬೇಕಾದಾಗ ನಿರ್ಲಜ್ಜ ಗುರು ಸನ್ನಿಧವು, ಸಾಷ್ಟಾಂಗ ನಮಸ್ಕಾರ ಹಾಕ್ಲಿಕ್ಕೆ ನಾಚಿಗೆ ಪಡಬಾರ್ದು. ಬಹಳಷ್ಟು ಜನರಿಗೆ ಸಾಷ್ಟಾಂಗ ಹಾಕಕ್ ನಾಚಿಗೆ ಬರ್ತದೆ. ದಿನಾಲು ತೀರ್ಥ ತಗೊಳಕ್ ಬಹಳ ಜನ ಬಂದಿರ್ತಾರೆ, ಇವ್ರು ದಿನ ಹೇಳ್ತಾರ ಸಾಷ್ಟಾಂಗ ನಮಸ್ಕಾರ ಹಾಕ್ರಿ ಅಂತ ಇರ್ತಾರೆ. ಕೆಲವು ಜನ ಹಾಕ್ತಾರ, ಕೆಲವು ಅರ್ಧ ಹಾಕ್ತಾರೆ. ಏನವ್ರಿಗೆ ಸಾಷ್ಟಾಂಗ ಅಂದ್ರೆ ತಿಳಿಯಂಗಿಲ್ಲೋ, ಏನು ಸಾಷ್ಟಾಂಗ ಮಾಡಕ್ ಬರಂಗಿಲ್ಲೋ, ಏನು ಸಾಷ್ಟಾಂಗ ಮಾಡಿದ್ರೆ ಬಟ್ಟೆ ಹೊಲಸಾಕವ ಅಂತ ಅರ್ಥ ಮಾಡ್ತಾರೋ. ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಲಜ್ಜಾ ಅಭಿಮಾನ ಪಡಬಾರದು ಅಂತ. ಇದು ಒಂದೇನು ನಮ್ಮ ದೇಶದ ದೊಡ್ಡ ಸಂಸ್ಕೃತಿ ಅದ, ಅದರಿಂದ ಬಹಳ ದೊಡ್ಡ ನಮ್ಗೆ ಲಾಭ ಆಗೋ ಕಾಲಕ್ಕೆ ಸಾಷ್ಟಾಂಗ ಪ್ರಣಿಪಾತ. ಇದು ನಮ್ಮ ಅಭಿಮಾನವನ್ನು ಅಹಂಕಾರ ನಾವೆಷ್ಟು ಖಾಲಿ ಮಾಡ್ಕೊಂತೀವಿ ಅಷ್ಟೇ ಜ್ಞಾನವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಿಕ್ ಸಾಧ್ಯತೆ ಅಂತ ತಿಳ್ಕೊಂಡು ಅದಕ್ಕೆ ಅಭಿಮಾನ ಜ್ಞಾನಕ್ಕೆ ಅಡ್ಡದ. ಅದಕ್ಕೆ ಗುರುಗಳು ಮೊಟ್ಟ ಮೊದಲು ನಮಸ್ಕಾರ ಮಾಡಕ್ ಯಾಕೆ ಹೇಳಿದ್ರಪ್ಪ ಅಂದ್ರೆ ಅವ್ರು ತಾವು ದೊಡ್ಡವರಾಗಕ್ ಸಲುವಾಗಿ ನಮಸ್ಕಾರ ಮಾಡಕ್ ಹೇಳ್ತಾರ ಅಂತ ಹಿಂಗ ಅಲ್ಲದು. ನಿನ್ನ ದೊಡ್ಡವನನ್ನಾಗಿ ಮಾಡೋ ಸಲುವಾಗಿ ನೀನು ನಮಸ್ಕಾರ ಮಾಡಕ್ ಹೇಳ್ತಾರ. ನಮಸ್ಕಾರ ಮಾಡಿಸಿಕೊಂಡವರು ದೊಡ್ಡವರಲ್ಲ, ನಮಸ್ಕಾರ ಮಾಡೋ ಮನುಷ್ಯ ಅವ ದೊಡ್ಡವಾಗ್ತಾನ, ಅವ ಬೆಳಲಿಕ್ಕೆ ಒಂದು ಅವಕಾಶ ಇರ್ತಾವ. ಅದಕ್ಕೆ ನೀವು ತುಂಬೇಕಾದ್ರೆ ನಿಮ್ಮಲ್ಲಿ ಭಾಗವಹಿಕೆ ಬರಬೇಕಾಗ. ನೀವು ಕೊಡಕ್ಕ ಉಕ್ಕಡ ಹಗ್ಗ ಕಟ್ಟಿ ಬಾವಿಯಲ್ಲಿ ಬಿಡ್ತೀರಿ ನೀರ್ ತೊಳಿಸ ಸಲುವಾಗಿ, ಅದು ತಾನು ಬಾಯಿ ಹಂಗ ಮೇಲೆ ಮಾಡ್ಕೊಂಡು ನಿಂತಂದ್ರೆ ಕೊಡ ಒಳಗೆ ನೀರ್ ಹೋಗ್ತವನ, ಅದರಲ್ಲಿ ಅದು ಬಗ್ಬೇಕು. ಅದು ಎಷ್ಟೆಷ್ಟು ಬಗ್ತದ ಅಷ್ಟೆಷ್ಟು ಒಳಗೆಲ್ಲ ಅದು ನೀರ್ ತುಂಬಿಕೊಂಡು ಬರುತ್ತೆ. ಹಾಗೆ ನಾವು ಮಾಡುವಂತ ನಮಸ್ಕಾರದಿಂದ ನಾವು ದೊಡ್ಡವರಕ್ಕೆ ಹೊರತಾಗಿ ನಮ್ಮ ಅಭಿಮಾನ ದೂರ ಆಗ್ತದೆ, ನಮಗೆ ಜ್ಞಾನ ಪ್ರಾಪ್ತಿ ಅಂತ ತಿಳ್ಕೊಂಡು ಅದಕ್ಕೆ ಶಾಸ್ತ್ರ ಮೊಟ್ಟ ಮೊದಲು ವಿಧಾನ ಮಾಡ್ತದ. ನೀನು ಮೊಟ್ಟ ಮೊದಲು ಸಾಷ್ಟಾಂಗ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿದ ನಂತರ ಆಮೇಲೆ ಏನ್ ಮಾಡೋದಪ್ಪ ಅಂದ್ರೆ ಗುರುಗಳು ಅಕಸ್ಮಾತ್ ಆಗಿ ನೀನು ಮಾತಾಡಿಸಿದ್ರೆ ನಿನ್ ದೊಡ್ಡ ಪುಣ್ಯ ಅಂತ ತಿಳ್ಕೊ. ಅಕಸ್ಮಾತ್ ಮಾತಾಡಿಸ್ತೇ ಇದ್ರೆ ಸೆಟ್ ಆಗಿ ಹೋಗ್ಬೇಡ ಅಂತಾರೆ, ಬಹಳ ಜನ ಶಿಫ್ಟ್ ಆಗಿ ಹೋಗ್ತಾರೆ. ಏನಪ್ಪ ನಾ ಹೋಗಿ ಕುಂತು ನಮ್ಮ ಮೊಟ್ಟ ಯಾವ ಊರ ಅನ್ಲಿಲ್ಲ ಏನಿಲ್ಲ ಒಟ್ಟು ಹಂಗ ಸುಮ್ಮನೆ ಕುಂತ ನಾವೇನೋ ಬಹಳ ಚಲೋ ಅದಾರ ಅಂತ ತಿಳ್ಕೊಂಡು ಹಾದಿ ನನ್ನ ಮೊಟ್ಟ ಮಾತಾಡಿಸಲ ಅಂತ ತಿಳ್ಕೊಂಡು ಸಿಟ್ಟ ಆಗಿ ಹೋಗೋ ಭಕ್ತರು ಬಹಳ ಜನ ಇರ್ತಾರೆ. ಅದಕ್ಕೆ ಗುರುವಿನ ಮೇಲೆ ಸಿಟ್ಟಾಗಿ ಏನು ಮಾಡೋದು ನಿಮಗೆ? ಅದಕ್ಕೆ ಮಾತಾಡಿಸಿದ್ರೆ ತಿಳ್ಕೋಬೇಕು ನಮ್ದೇನೋ ಒಂದು ಪೂರ್ ಸುಕೃತ ಗುರುಗಳು ಮಾತಾಡಿದ್ರೆ ಅಂತ ತಿಳ್ಕೊಂಡು ಭಾವನೆ ಮಾಡಿಕೊಂಡು ಆಮೇಲೆ ಗುರು ಹೇಳಿರುವಂತಹ ಸೇವೆಯನ್ನು ಮೊದಲು ಮಾಡಿ ಆಮೇಲೆ ಪ್ರಶ್ನೆ ಮಾಡಬೇಕಂತಕ್ಕಂಥ ಮಾತಾಡ. ಅಂತೇನೆ ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತ ಷಣ್ಮಾಸಾನ್ ವತ್ಸರಂವಾಪಿ ಯಾವ ದೇಶ ಪ್ರಸೀದ. ಸೇವಾ ಹೇಳಿದರೆ ಅವರು ಅಂಗ ಸೇವಾ, ಆಪ್ತ ಸೇವಾ, ಸ್ಥಾನ ಸೇವಾ, ಸದ್ಭಾವನಾ ಸೇವಾ, ಇವು ಸೇವೆಯನ್ನು ಮಾಡತಕ್ಕಂಥ ಅನೇಕ ವಿಧಾನಗಳದಾವ. ಆಪ್ತ ಸೇವಾ ಅಂದ್ರೆ ನಿಮ್ಮನೆಗೆ ಯಾರಾದರೂ ಬೇಗರು ಬೆಜ್ಜರು ಆಪ್ತ ಜನರು ನಿಮ್ಮ ಮನೆಗೆ ಬಂದ್ರೆ ಎಷ್ಟೊಂದು ಆನಂದದಿಂದ ಉಲ್ಲಾಸದಿಂದ ಅವರ ಜೊತೆಗೆ ನೀವು ವ್ಯವಹಾರ ಮಾಡ್ತೀರಿ, ಅವರಿಗೆ ಉಣಿಸ್ತೀರಿ, ತಿನ್ನಿಸ್ತೀರಿ, ಕೊಡ್ತೀರಿ, ಹೇಗೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತೀರಿ, ಹಾಗೆ ಗುರುಗಳನ್ನು ಕೂಡ ಆಪ್ತನಂತೆ ಕಾಣಬೇಕು. ಎರಡನೇದು ಅಂಗ ಸೇವಾ ಅಂತ ಬರ್ತದೆ. ಅಂಗ ಸೇವಾ ಅಂದ್ರೆ ನೀವು ನಿಮ್ಮ ಅಂಗಗಳ ಮೇಲೆ ಎಷ್ಟು ಪ್ರೀತಿ ಇರ್ತೀರಿ ಅಷ್ಟೇ ಗುರುವಿನ ದೇಹದಲ್ಲಿ ಪ್ರೀತಿ ಇಟ್ಟು ಗುರುವಿನ ದೇಹದ ಸೇವೆಯನ್ನು ಮಾಡೋದಕ್ಕೆ ಅದಕ್ಕೆ ಅಂಗ ಸೇವಾ ಅಂತ ಕರ್ಕೊಂಡ್ಬರ್ತಾರೆ. ಇನ್ನ ಮೂರನೇದಾಗಿ ಸ್ಥಾನ ಸೇವಾ. ನಿಮ್ ಮನೆಯೊಳಗಿದ್ದಾಗ ನಿಮ್ ಮನೇನ ಸ್ವಚ್ಛವಾಗಿ ದಿನ ಕಸ ಹೊಡಿತೀರಿ, ತೊಳಿತೀರಿ, ರಂಗವಲ್ಲಿ ಹಾಕ್ತೀರಿ, ಅಲಂಕಾರ ಮಾಡ್ತೀರಿ, ಸುಣ್ಣ ಹಾಸ್ತೀರಿ, ಬಣ್ಣ ಹಾಸ್ತೀರಿ, ಹೇಗದನ್ನ ನಿಮ್ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀರಿ. ಹಾಗೇನೋ ಒಂದು ಯಾವುದೋ ಒಂದು ನಿಮಿತ್ತವಾಗಿ ಗುರುಗಳ ಮಠಕ್ಕೆ ನೀವು ಹೋಗಿದ್ರೆ, ಒಂದು ದೇವಸ್ಥಾನಕ್ಕೆ ನೀವು ಹೋಗಿದ್ರೆ, ಅಲ್ಲಿ ಅಂಗಳ ಕಸ ಹೊಡೆಯೋದಾಗಲಿ, ದೇವಸ್ಥಾನವನ್ನು ಸ್ವಚ್ಛ ಮಾಡೋದಾಗಲಿ, ದೇವಸ್ಥಾನವನ್ನು ಮಠವನ್ನು ತೊಳೆಯೋದಾಗಲಿ, ಅದಕ್ಕೆ ಬಣ್ಣ ಹಚ್ಚೋದಾಗಲಿ, ಇಂಥ ಏನಾದರೂ ಸೇವಾ ಸಿಕ್ಕರೆ ಅದನ್ನು ಬಹಳಷ್ಟು ಪ್ರೀತಿಯಿಂದ ಆನಂದದಿಂದ ಅದರ ಸೇವೆಯನ್ನು ಮಾಡಬೇಕು. ಅದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಸೇವೆ, ಅದಕ್ಕೆ ಸದ್ಭಾವನಾ ಸೇವಾ ಅಂತ. ಇದು ಬಹಳ ದೊಡ್ಡ ಸೇವಾ ಇದೆ. ಅಂಗ ಸೇವಾ ಮಾಡಿದರೆ, ಸ್ಥಾನ ಸೇವಾ ಮಾಡಿದರೆ, ಆಪ್ತ ಸೇವಾ, ಎಲ್ಲಾ ಸೇವಾ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಸದ್ಭಾವನಾ ಇರಬೇಕು. ಭಾವನಾನೇ ಇರದೆ ಹೋದ್ರೆ ಸುಮ್ಮನೆ ನಾವು ಮಾಡುವಂತಹ ಸೇವೆ ಹೆಂಗದಪ್ಪ ಅಂದ್ರೆ, ಈ ಕಸ ಹೊಡೆಯುವ ಮಷಿನ್ ಬಂದವಲ್ಲ, ಆ ಮಷಿನ್ ಕಸ ಹೊಡೆದಕ್ಕ ನೀ ಹೊಡೆದಕ್ಕೆ ಏನ್ ಫರಕ್? ಅದು ಕಸ ಹೊಡಿತದ, ನೀವು ಕಸ ಹೊಡಿತೀರಿ. ಆದರೆ ನೀವು ಹೊಡೆಯೋದಕ್ಕೆ ಅದು ಹೊಡೆಯಕ್ಕೇನಪ್ಪ ಅಂದ್ರೆ, ನಿಮ್ಮೊಳಗ ನಾನು ಮಾಡಿ ನಿಂತಕ್ಕಂಥ ಒಂದು ಮನಸ್ಸದ, ಅದು ತೃಪ್ತಿ ಆಗ್ತದೆ. ಅದಕ್ಕೇನಿಲ್ಲ, ಕರೆಂಟ್ ಅವರು ಬಂದಾಯ್ತು ಇದ್ರದ್ದು ಚಾಲು ಆಗ್ತದೆ. ಅಂದ್ರೆ ಕಸ ಹೊಡೆಯುವ ಮನುಷ್ಯನಿಗೆ ಕಸ ಹೊಡೆಯತಕ್ಕಂಥ ಮಷಿನ್ಗೆ ಬಹಳ ವ್ಯತ್ಯಾಸ. ಹಾಗೆ ಮನಸ್ಸು ಇಲ್ಲದೆ ಅಕಸ್ಮಾತ್ ಮನುಷ್ಯ ಕೆಲಸ ಮಾಡ್ತಿದ್ದ ಅಂದ್ರೆ, ಇವನು ಕೂಡ ಒಂದು ಮಷಿನ್ ಇದ್ದಂಗಷ್ಟ. ಏನೋ ಸುಮ್ಮನೆ ಹೇಳಲಪ್ಪ ಅಂದ್ರೆ ಮಾಡಬೇಕು. ಅದಕ್ಕೆ ಎಲ್ಲಾ ಸೇವೆಯೊಳಗೆ ಸದ್ಭಾವನಾ ಸೇವೆ ಬಹಳ ಮುಖ್ಯವಾಗಿರುವಂತದ್ದು. ಸದ್ಭಾವನಾ ಅಂದ್ರೇನು? ಗುರುವಿನ ಮಾತಿನೊಳಗೆ ಅತ್ಯಂತ ವಿಶ್ವಾಸ ಇರಬೇಕು. ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂದೇಹವನ್ನ ತೆಗೆದುಕೊಳ್ಳಾರದಿರುವಂತ ಏನು ಮಾನಸಿಕವಾದ ಸ್ಥಿತಿ ಅದು, ಅದಕ್ಕೆ ಸದ್ಭಾವನಾ ಸೇವಾ ಅಂತ ಕರೀತಾರೆ. ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಗುರು ಶಿಷ್ಯರು ಯಾತ್ರಾ ಮಾಡ್ತಾ ಹೋಗ್ತಾರೆ. ಆಗಿನ ಕಾಲಕ್ಕೆ ಯಾತ್ರಾ ಅಂದ್ರೆ ನಡ್ಕೊಂತ ಹೋಗೋದು ಯಾತ್ರಾ. ಶಿಷ್ಯನು ಮಲಗಿಸಿದರು. ಶಿಷ್ಯ ಮಲ್ಕೊಂಡು ನಿದ್ದೆ ಎತ್ತಿದ್ರು. ಒಂದು ತಾಸು ಆಗಿರಬೇಕು, 4 ಗಂಟೆ ಸುಮಾರು ಆಗಿರಬೇಕು. ಅವಾಗ ಒಂದು ಕಾಳ ಸರ್ಪ ಅಲ್ಲಿ ಬಂತು. ಅದು ಈ ಶಿಷ್ಯನ ಕಚ್ಚಲಿಕ್ಕೆ ಇವನು ಸಮೀಪಕ್ಕೆ ಬರ್ತಾ ಇತ್ತು. ಗುರುಗಳು ಎದ್ದು ಹೋದ್ರೆ ಶಿಷ್ಯನ ನಿದ್ದೆ ಕೆಡ್ತದೆ, ಬಿಟ್ರೆ ಬಂದು ಕಸ್ತದ, ಹೇಗ್ ಮಾಡ್ಬೇಕಂತ ತಿಳ್ಕೊಂಡು ಅವಾಗ ತಮ್ಮ ತಪಶಕ್ತಿಯಿಂದ ಅದನ್ನ ಅಲ್ಲೇ ತಡೆದ್ರ. ಅದನ್ನು ತಡೆದ್ರ ಅದು ಅಲ್ಲೇ ಹಂಗ ಉತ್ಕಾರ ಮಾಡ್ತಾ ಇತ್ತು. ಅವ್ರಂದ್ರೆ, ಯಾಕಪ್ಪ ಇಷ್ಟಾಕ್ ಸಿಟ್ಟು ನಿನಗ ಅಂತ ಕೇಳಿದ್ರು ಅವರು. ಅದು ಸರ್ಪ ಹೇಳ್ತಂದ್ರೆ, ಇದು ಸಿಟ್ಟು ಇದೇ ಜನ್ಮದಲ್ರಿ ಅಂತ. ಇದು ನಂದು ನಿಮ್ಮ ಶಿಷ್ಯಂದು ಸಂಬಂಧ 7 ಜನ್ಮದ್ದದ. ಅದಕ್ಕೆ ಒಂದು ಸರಿ ಅವ ನನಗ ಹಾವಾಗಿ ಕಚ್ಚ, ನಾ ಮತ್ ಅವನ ಯಾಕೆ ಕಚ್ಚೇನಿ, ಅದು ಮತ್ ನನಗೆ ಕಚ್ಚದ, ಅವ ನನಗೆ ಕಚ್ಚಾನ, ಹಿಂಗ ಇದು 7 ಜನ್ಮದೊಳಗ ಒಮ್ಮೆ ನನಗ ಅವ ಕಚ್ಚನ, ಒಮ್ಮೆ ನಾ ಅವನಿಗೆ ಕಚ್ಚೀನಿ. ಈಗ ನನ್ನ ಪಾಳೆಯದ ಈಗ ಅವನು ಕಚ್ಚ ಸಾಯ್ಬಿಡು, ಅದಕ್ಕೆ ನಾನು ಬಂದಿನಿ ಅಂತ. ಅದಕ್ಕೆ ನಿಮ್ಮ ತಪಶಕ್ತಿ ದೂರ ಮಾಡ್ರಿ, ನನಗೆ ಅವಕಾಶ ಮಾಡಿಕೊಡ್ರಿ ಅಂತ. ಅವಂದ, ಯಾಕಪ್ಪ ಇದನ್ನ ರೋಷ, 7 ಜನ್ಮ ಆದ್ರೂ ಹೋಗಿಲ್ಲ ಅಂದ್ರೆ ಇದು 8 ಜನ್ಮದಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಬಿಡದೆ ಇದ್ರೆ. ಅದಕ್ಕೆ ಮನುಷ್ಯನಿಗೆ ಅವಕಾಶ ಎಲ್ಲಿರ್ತಪ್ಪ ಅಂದ್ರೆ, ಸಾಯಕ್ಕಿಂತಲೂ ಪೂರ್ವದೊಳಗ, ಈ ದೇಹವನ್ನ ತ್ಯಾಗ ಮಾಡೋಕ್ಕಿಂತಲೂ ಪೂರ್ವದೊಳಗ ರೋಷ ದ್ವೇಷ ಇವೆಲ್ಲವರು ಕೂಡ ಬಿಟ್ಟು ಸಾಯಕ್ ಒಂದು ಅವಕಾಶ ಇರ್ತದ. ಅದನ್ನು ಸಾಯುವಾಗ ಅವೆಲ್ಲವನ್ನು ಇಟ್ಕೊಂಡ ಸಾಯ್ತು. ಮತ್ತೆ ಇಟ್ಕೊಂಡ ಸತ್ರ ಮತ್ತ ಅವನ್ನ ತಗೊಂಡು ಬರಬೇಕಾಗ್ತದೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಇದು ರೋಷವನ್ನ ಆಯ್ತು, ಎಷ್ಟು ದಿವಸ 7 ಜನ್ಮದಲ್ಲಿ ಆದರೂ ನಿಂದೂ ಸಮಾಧಾನ ಆಗಿಲ್ಲ, ಅವನಿಗೂ ಸಮಾಧಾನ ಆಗಿಲ್ಲ. ಮತ್ತೆ ನೀ ಕಚ್ಚಿದ ನೀನು ಸೇಡಿ ತೀರಿಸಿಕೊಳ್ಳ ಮತ್ತವ ಹಾವಾಗಿ ಬರಬೇಕು. ಅದಕ್ಕೆ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡಿಬಿಡು ಅಂತ ಹೇಳಿದ್ರು. ಅದಂತ ಎಲ್ಲಿವರೆಗೆ ಇವನು ರಕ್ತ ನಾ ಕುಡಿಯಂಗಿಲ್ಲ, ಅಲ್ಲಿವರೆ ನನ್ನ ಸಮಾಧಾನನೇ ಆಗಂಗಿಲ್ಲ, ನೀವು ಎಷ್ಟು ಹೇಳಿದ್ರು ಅವನಿಗೆ ಕೇಳಂಗಿಲ್ಲ ಅಂತ. ಅದು ಅವಾಗ ಅವರಂದ್ರೆ, ನೀನು ರಕ್ತ ಕುಡಿಬೇಕಲ್ಲ, ನೀನು ಕಚ್ಚಿ ರಕ್ತ ಕುಡಿದ್ರೆ ಇವನಿಗೆ ವಿಷಯ ಇರ್ತದೆ, ಇವ ಸಾಯ್ತಾನ. ಆದ್ರೆ ನಾನೊಂದು ಉಪಾಯ ಮಾಡ್ತೀನಿ, ಒಟ್ಟು ರಕ್ತ ಬೇಕಲ್ಲ ರಕ್ತ ಕೊಡ್ತೀನಿ ಅವಂದು, ನೀ ಕುಡಿದು ಹೋಗ್ಬಿಡು. ಅದೇ ಹೇಳ್ತಾರೆ, ನನಗೆ ಅಲ್ಲೇದಿಲ್ಲದ ರಕ್ತ ಬೇಡ, ನನಗೆ ಗಂಟಲದ ರಕ್ತ ಬೇಕು. ಅಂದ್ರೆ ಗಂಟಲಾರ್ದು ಸತ್ತ ಹೋಗ್ತಾನೆ ಅಂತ ಹಿಂಗ ಅದರದು. ಗುರುಗಳು ಹೇಳಿದ್ರು ಏನಡ್ಡಿಲ್ಲ, ಗಂಟಲ ರಕ್ತನ ಕೊಡ್ತೀನಿ ನೀನು ಅಲ್ಲೇ ಇರು ಅಂತ ಹೇಳಿದ್ರು. ಅವಾಗ ತಮ್ಮ ಜುಳಿಯಲ್ಲಿರ್ತಕ್ಕಂಥ ಒಂದು ಚಾಕು ತಗೊಂಡು ತಮ್ಮ ತೊಡೆ ಮೇಲೆ ತಲೆಯಿಟ್ಟು ಮಲಗಿರ್ತಕ್ಕಂಥ ಶಿಷ್ಯನ ಕುತ್ತಿಗೆಯ ಚರ್ಮವನ್ನು ಸ್ವಲ್ಪ ಅವರು ಕಟ್ ಮಾಡಿದರು. ಆ ಕುತ್ತಿಗೆಯನ್ನು ಕೊಯ್ಯು ಕಾಲಕ್ಕೆ ಶಿಷ್ಯ ಕಣ್ಣು ತೆರೆದ, ನೋಡಿದ ಗುರುಗಳು ಕೈಯಲ್ಲಿ ಚಾಕು, ಅವರೇ ಕೊಯ್ಯಾಕತ್ತಾರ, ಅವ ಸುಮ್ಮನೆ ಕಣ್ಣು ಮುಚ್ಚಿಬಿಟ್ಟ. ಯಾಕೆ ಕೊಯ್ತೀರಿ ಏನು ಅಂದ ಏನೇನು ಪ್ರಶ್ನೆ ಮಾಡಲೇ ಇಲ್ಲ, ಅವ ಸುಮ್ಮನೆ ಕಣ್ಣು ಮುಚ್ಚಿಬಿಟ್ಟ. ಅವಾಗ ಅವರು ಗುರುಗಳು ಅದನ್ನು ಕೊಯ್ಯಂಗ್ ಕೊಯ್ದರು, ರಕ್ತ ಸ್ರಾವ ಆಯಿತು. ಆ ರಕ್ತವನ್ನೊಂದು ಚಿಪ್ಪಿನಲ್ಲಿ ಹಿಡಿದು ಆ ಹಾವಿಗೆ ಕೊಟ್ಟರು. ಅದು ಹಾವು ರಕ್ತವನ್ನು ಮುಟ್ಟಿ ತನ್ನ ತೃಪ್ತಿಯನ್ನು ಹೊಂದಿ ಅದು ಹಾವು ಹೋಯಿತು. ಆಮೇಲೆ ಅದು ಹೋದ ಬಳಿಕ ಇವನು ಹಂಗೆ ಮತ್ತೆ ನಿದ್ದೆ ಆಯ್ತು ಬಿಟ್ಟಿತ್ತು. ಗುರುಗಳು ಅದಕ್ಕೇನು ವಸ್ತ್ರ ಗಿಸ್ತ ಕಟ್ಟಿದ್ರು. ಮುಂಜಾನೆ ಎದ್ದ ಬಳಿಕ ಗುರುಗಳು ಅವನು ಕೇಳಿದರು, ಏನಪ್ಪಾ ನಿನಗೆ ನಾನು ಕುತ್ತಿಗೆ ಕೊಯ್ಯುವ ಕಾಲಕ್ಕೆ ಚಾಕು ತೆಗೆದುಕೊಂಡು ಕುತ್ತಿಗೆ ಕೊಯ್ಯುವ ಕಾಲಕ್ಕೆ ನೀನು ಕಣ್ಣು ತೆರೆದು ನೋಡಿದಿ, ಅದರ ಪ್ರತಿಕ್ರಿಯೆನು ಮಾಡಲಿಲ್ಲ, ನೀನು ಯಾಕೆ ಕೊಯ್ತಾರಂತ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ನೀನಂತ ಕೇಳಿದ್ರೆ, ಅವಾಗ ಒಂದ ಚಾಕು ನಿಮ್ಮ ಕೈಗಿತ್ತಂತ ನಾನೇನು ಕೇಳಿಲ್ಲ, ಅಕಸ್ಮಾತ್ ಆ ಚಾಕು ಬೇರೆಯವ್ರ ಕೈಯಾಗಿದ್ರೆ ಅದೇ ಚಾಕು ತಗೊಂಡು ಮತ್ತೆ ಏನ್ ಮಾಡ್ತಿದ್ನು ಏನು, ಬರಂತ ಚಾಕು ನಿಮ್ಮ ಕೈಯಲ್ಲಿ ಒಂದು ಬಳಕೆ ಅದನ್ನ ಒಳ್ಳೇದೇ ಮಾಡ್ತದ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಕಣ್ಣು ಮುಚ್ಚಿದೆ ಅಂತ ಹೇಳ್ತಾನೆ. ಇದಕ್ಕೇನಂತಾರೆ, ಇದಕ್ಕೆ ಸದ್ಭಾವನಾ ಅಂತ ಕರೀತ. ಅದಕ್ಕೆ ಅಕಸ್ಮಾತ್ ಆಗಿ ನಮಗೆ ಏನಾದ್ರೂ ಅಂಥ ಮರಣವೇ ಪ್ರಾಪ್ತಿ ಆದ್ರೂ ಕೂಡ, ಗುರುವಿನಿಂದ ಮೃತ್ಯುವೇ ನಮಗೆ ಬಂದ್ರೂ ಕೂಡ, ಅದು ನಮಗೇನೋ ಒಳ್ಳೇದಕ್ಕಿದೆ ಅಂತಕ್ಕಂಥ ಏನು ನಂಬಿಕೆ ಇದಲ್ಲ, ದೃಢವಾದ ಭಾವನೆ ಏನದಲ್ಲ, ಇದಕ್ಕೆ ನಾವು ಸದ್ಭಾವನಾ ಅಂತ ಕರ್ಕೊಂಡ್ಬರ್ತೀವಿ. ಈ ಭಾವನೆ ಇವತ್ತು ಇತ್ತಂದ್ರೆ ಆ ಮನುಷ್ಯನಲ್ಲಿ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಉನ್ನತಿ ಆಗಲಿಕ್ಕೆ ಸಾಧ್ಯದ. ಅದಕ್ಕೆ ಆಪ್ತ ಸೇವಾ, ಅಂಗ ಸೇವಾ, ಸ್ಥಾನ ಸೇವಾ, ಸದ್ಭಾವನಾ ಸೇವಾ ಅನ್ನುವಂತಹ ಈ ನಾಲ್ಕು ವಿಧವಾದ ಸೇವೆಗಳಲ್ಲಿ ಸದ್ಭಾವನಾ ಸೇವೆ ಬಹಳ ಮುಖ್ಯವಾಗಿರುವಂತಹ. ಇವತ್ತು ಗುರುಗಳು ಇದ್ದಾಗಷ್ಟೇ ಅಲ್ಲ, ಇವತ್ತು ಗುರುಗಳು ಇಲ್ಲ ಅಂದ್ರೂ ಕೂಡ ಆ ಭಾವನೆಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಕೊಟ್ಟೂರೇಶ್ವರ ತಾನಿದ್ದಾಗ ಅನೇಕ ಲೀಲೆಗಳನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡಿ ಗುರುವಾಗಿ ಈ ಲೋಕದಲ್ಲಿ ಮೆರೆದು ಹೋಗಿದ್ದಾನೆ. ಆತ ಇರುವಾಗ ಎಷ್ಟು ಭಕ್ತಿಯನ್ನು ನಾವು ಜನರಲ್ಲಿ ಕಾಣ್ತಾ ಇದ್ದೀವಿ, ಇವತ್ತು ಅದೇ ಭಾವನೆಗಳನ್ನು ಕೂಡ ನಾವು ಕೆಲವೇ ದಿನಗಳಲ್ಲಿ ಕೊಟ್ಟೂರಲ್ಲಿ ವಾಸ ಮಾಡಿದಾಗ ಜನರ ಮನಸ್ಸಿನಲ್ಲಿ ಕಾಣುವಂತ ಒಂದು ಯೋಗ ಇವತ್ತು ನಾವು ಬಂದು ಒದಗ್ತಾ ಇದೆ. ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ, ನಾವು ಮಹಡಿ ಮನೆಗೆ ವಾಸ ಮಾಡಂಗಿಲ್ಲ, ಪಲ್ಲಂಗ ಮೇಲೆ ಮಲಗಂಗಿಲ್ಲ, ಗಾದೆ ಮೇಲೆ ಮಲಗಂಗಿಲ್ಲ. ಇದು ಎಷ್ಟು ಒಂದು ಭಾವನಾ ಅದ, ಗುರುವಿನ ಬಗ್ಗೆ ಇರುವಂತಹ ಭಾವನಾ ಎಷ್ಟು ಪವಿತ್ರವಾಗಿದೆ ಅನ್ನುವಂಥದ್ದು. ಇವತ್ತು 20ನೇ ಶತಮಾನದೊಳಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮಿಲ್ಲ, ಅದು ಇಲ್ಲ, ಇದು ಇಲ್ಲ, ಎಲ್ಲ ಇಲ್ಲ ಅನ್ನುವಂತಹ ಕಾಲದೊಳಗೂ ಕೂಡ ಈ ಪೂಜ್ಯ ಗುರುವಿನ ಬಗ್ಗೆ ಇಷ್ಟೊಂದು ಭಾವನೆ ನಾವು ಕಾಣ್ತೀವಿ ಅಂತಂದಾಗ ಇದೊಂದು ಸದ್ಭಾವನ. ಎಲ್ಲೆಲ್ಲಿಂದೋ ಜನ ಬರ್ತಾರೆ ಅಂದ್ರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಭಾವನಾ ಇದು. ಈ ಭಾವನಾ ಎಲ್ಲಾ ಸೇವೆಗಳಿಗಿಂತಲೂ ಶ್ರೇಷ್ಠವಾದ ಸೇವೆ, ಇದಕ್ಕೆ ಸದ್ಭಾವನಾ ಸೇವಾ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕಾಗಿ ಗುರುವಿನಿಗೆ ಮಾಡತಕ್ಕಂಥ ಅನೇಕ ಉಪಚಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಚಾರವೇ ಅದು ವಿನಮಿತನಾಗೋದು ಸದ್ಭಾವನೆಯಿಂದ ಅವರನ್ನು ನಾವು ಸೇವೆ ಮಾಡಿಕೊಂಡು ಬರೋದು. ಅದಕ್ಕಂದ್ರೆ ರೇಣುಕ ಭಗವತ್ಪಾದರ ಅಪ್ಪಣೆ ಕೊಡಿಸಿದ್ರು, ಮೊಟ್ಟ ಮೊದಲು ಏನು ಮಾಡಪ್ಪ ಅಂದ್ರೆ ಸೇವೆಯನ್ನು ಮಾಡು, ಸೇವೆಯಿಂದ ಗುರು ಸಂತೃಪ್ತನಾದ ಅಂತ ಕೇಳಿದ್ರೆ ನಿನ್ನೆಲ್ಲ ಪಾಪಗಳನ್ನ ಬಂಧನಗಳನ್ನ ಎಲ್ಲವನ್ನೂ ಕೂಡ ದೂರ ಮಾಡಿ ನಿನ್ನೆಲ್ಲ ಇಷ್ಟಾರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಉಪನಿಷತ್ನಲ್ಲಿ ಬರೀತಾರೆ, ಅನೇಕ ಉದಾಹರಣೆಗಳನ್ನ ಅನೇಕ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಕೂಡ ಬರ್ತಾ ಇದೆ. ಗುರು ಸೇವೆಯನ್ನು ಮಾಡಿ ಯಾರ್ಯಾರು ಏನೇನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ದಿಲೀಪ ಅನ್ನುವಂಥ ಒಬ್ಬ ಚಕ್ರವರ್ತಿ ರಾಜ, ಈ ದೇಶದ ರಾಜ, ಸಂತತಿ ಇಲ್ಲದೇ ಇದ್ದಾಗ ಈ ಸಂತತಿ ಆಗದೇ ಇರೋದಕ್ಕೆ ಏನ ಕಾರಣ ಅಂತ ತಿಳ್ಕೊಂಡು ಕೇಳೋದಕ್ಕಾಗಿ ತನ್ನ ಕುಲಗುಳ ಇರ್ತಕ್ಕಂಥ ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. ಅವಾಗ ವಸಿಷ್ಠ ಮಹರ್ಷಿಗಳು ತಮ್ಮ ದಿವ್ಯವಾಗಿರ್ತಕ್ಕಂತಹ ಜ್ಞಾನ ದೃಷ್ಟಿಯನ್ನು ನೋಡಿದರು, ಯಾಕೆ ಅವನಿಗೆ ಸಂತತಿಯಾಗಿಲ್ಲ. ಅವಾಗ ಅವರು ತಿಳ್ಕೊಂಡು ಹೇಳ್ತಾ ಇದ್ದಾರೆ, ನೀನು ಸ್ವರ್ಗ ಲೋಕಕ್ಕೆ ಒಂದು ಸಾರಿ ಬರುವಾಗ ಕಲ್ಪ ವೃಕ್ಷದ ಕೆಳಗೆ ಕಾಮಧೇನು ಮಲಿಕೊಂಡಿತ್ತು, ಅದಕ್ಕೆ ನಾವು ದಾರಿಯಲ್ಲಿ ಹೋಗುವಾಗ ಅಕಸ್ಮಾತ್ ನಮಗಿಂತಲೂ ದೊಡ್ಡವರು ಪೂಜ್ಯರು ಪೂಜ್ಯ ವಸ್ತುಗಳು ಅಕಸ್ಮಾತ್ ಕಂಡ್ರೆ ಅಂದ್ರೆ ನಮಸ್ಕಾರ ಮಾಡಿ ಹೋಗ್ಬೇಕಂತಕ್ಕಂತ ನಿಯಮ ಇದೆ. ಆಗ ನೀನು ಆ ಗೌರವವನ್ನು ಕಾಮಧೇನುವಿಗೆ ಸಲ್ಲಿಸಲಾರದು ಬಂದದ್ದಕ್ಕಾಗಿ ಆ ಕಾಮಧೇನು ಶಾಪ ಕೊಟ್ಟದ. ಎಲ್ಲಿವರೆಗೆ ನನ್ನ ಸಂತತಿಯನ್ನು ನೀನು ಪೂಜೆ ಮಾಡಂಗಿಲ್ಲ ಅಲ್ಲಿವರೆಗೆ ಸಂತತಿ ಆಗೋದಿಲ್ಲ ಅಂತ ತಿಳ್ಕೊಂಡು ಶಾಪ ಕೊಟ್ಟದ. ಅದಕ್ಕೆ ಆ ಕಾಮಧೇನುವಿಂದಾಗಲಿ ಅಥವಾ ಕಾಮಧೇನು ಸಂತತಿಯ ಸೇವೆ ಮಾಡುವವರೇ ನಿನ್ನ ಸಂತಾನ ಆಗೋದಿಲ್ಲ. ಅವ ಅಂದ, ಹಾಗಾದ್ರೆ ಎಲ್ಲದ ಕಾಮಧೇನು ಹೇಳಿ ನಾನು ಹೋಗಿ ಸೇವಾ ಮಾಡ್ತೇನೆ. ಅವರಂದ್ರೆ ಅದು ಪಾತಾಳ ಲೋಕದಲ್ಲಿ ಇದೆ, ಈ ಸದ್ಯಕ್ಕೆ ಅಲ್ಲಿ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರದೇ ಒಂದು ಕರು ನಂದಿನಿ ನನ್ನ ಆಶ್ರಮದಲ್ಲಿದೆ, ಅದರ ಸೇವೆ ನೀನು ಮಾಡು ಅಂತ ತಿಳ್ಕೊಂಡು ಹೇಳ್ತಾರೆ. ಅವಾಗ ಸೇವಾ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರ. ಇದು ಬಹಳ ಜನರು ಆಕಳ ಸೇವೆ ಮಾಡ್ತಾರೆ, ಅವಾಗ ರಾಜ ಆಕಳ ಸೇವೆ ಮಾಡಿದರು. ಸ್ಥಿತಸ್ಥಿತ ಮುಚ್ಚಲಿತ ಪ್ರಯಾತಾಂ ನಿಷೇದುಷಿ ಮಾಸನ ಬಂದ ಧೀರ ಜಲಾಭಿಲಾಷಿ ಜಲಮಾದಧಾನಾಂ ಛಾಯೇವತಾಂ ಭೂಪತಿರನ್ವ ಗಚ್ಚತ್. ಗುರುಗಳು ಆದೇಶ ಮಾಡ್ತಾರೆ ಅವನಿಗೆ, ಅದು ನಿಂತ್ರ ನೀನ್ ನಿಲ್ಲಬೇಕು, ಅದು ಹೋದ್ರ ನೀನು ಹೋಗಬೇಕು, ಅದು ನೀರು ಕುಡಿದ್ರೆ ನೀನು ನೀರು ಕುಡಿಬೇಕು, ಅದು ಹುಲ್ಲು ತಿಂದ್ರೆ ನೀನು ಊಟ ಮಾಡಬೇಕು, ಅದಕ್ಕೆ ಅದರ ಛಾಯಾದಂತೆ ಅದರ ನೆರಳು ಹೇಗಾದ್ರೆ ಅನುಕರಣೆ ಮಾಡ್ತಾ ಹಾಗೆ ಇದ್ರೆ ಸೇವಾ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅವಂದ ತಥಾಸ್ತು ಗುರುವಿನ ಅಪ್ಪನೆ ಅಂತ ತಿಳ್ಕೊಂಡು ತನ್ನ ಹೆಂಡತಿ ಸುದಕ್ಷಿಣಾ ದೇವಿಯನ್ನ ತಾನಿಬ್ರು ಕೊಡ್ಕೊಂಡು ಅಲ್ಲೇ ಗುರುಗಳ ಆಶ್ರಮದಲ್ಲಿ ಸಾಮಾನ್ಯ ವೇಷಭೂಷಣ ಹಾಕೊಂಡು ರಾಜ ಆ ಗೋ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದಿನಾಲು ಆಶ್ರಮವನ್ನ ಆಶ್ರಮದ ಸೀಮೆವರೆಗೆ ಸುದಕ್ಷಿಣಾ ದೇವಿ ಹೋಗಿ ಪೂಜಾ ಮಾಡಿ ಕಳಿಸಿ ಬರ್ತಾಳೆ. ಮುಂದ ದಿಲೀಪ್ ಮಹಾರಾಜ್ ಅದನ್ನ ಮೇಸ್ಲಿಕ್ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ಆ ಕಡೆ ಕಡೆ ಹೋದ್ರೆ ಅದನ್ನ ಹೊಡೆಯಂಗಿಲ್ಲ ಹೊಡೆಯಂಗಿಲ್ಲ, ಅದು ಹೆಂಗ ಹೋಗೋದು ಹಂಗ ಹೋಗ್ಬೇಕು, ಅದು ಹೊಳೆ ಬಂದ್ರೆ ಹೊಳೆ ಬರ್ಬೇಕು, ಇಲ್ಲ ಅಂದ್ರೆ ಎಲ್ಲಿ ಹೋಗೋದು ಅಲ್ಲೇ ಹೋಗೋದು. ಬಹಳ ಕಠಿಣವಾಗಿರ್ತಕ್ಕಂತ ಗೋ ಸೇವೆ ಅದು. ಈಗ ನಾವು ಹೇಳ್ದಂಗೆ ಕೇಳಲಿಕ್ಕೆ ದಮ 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 ಹೊಡೆದ ಬಿಡ್ತದೆ. ಅವನು ಬಹಳ ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದ. ಒಂದು ದಿವಸ ಸುಮಾರು 20 ದಿನಗಳು ಅವನ ಸೇವೆಯಲ್ಲಿ ಕಳೆದು. ಇದೇ ಪ್ರಕಾರ ಅವನ ಸೇವೆಯಿಂದ ನಂದಿನಿ ಸಂತುಷ್ಟ ಆಯ್ತು. ಇವನಿಗೆ ಅನುಗ್ರಹ ಮಾಡಬೇಕಂತಕ್ಕಂಥ ವಿಚಾರ ಬಂದಾಗ ಪರೀಕ್ಷೆ ಮಾಡಿ ಅನುಗ್ರಹ ಮಾಡಬೇಕಂತ ತಿಳ್ಕೊಂಡು 21ನೇ ದಿವಸಕ್ಕೆ ಅದು ಹಿಮಾಲಯದಲ್ಲಿ ಪರ್ವತದೊಳಗೆ ಅದು ಮೇಯ್ತಾ ಮೇಯ್ತಾ ಬಹಳ ದೂರ ಹೋಗಿಬಿಡ್ತು. ಅಲ್ಲಿ ಬೀಳ್ತಕ್ಕಂಥ ಗಂಗಾ ಧಾರೆಯನ್ನು ನೋಡ್ತಾ ದಿಲೀಪ್ ಮಹಾರಾಜ್ ಎಲ್ಲೋ ಸ್ವಲ್ಪ ಲಕ್ಷ ಒಂದು ಈ ಕಡೆ ಆದಾಗ ಒಂದು ಗವಿಯೊಳಗೆ ಅದು ನಂದಿನಿ ಒಳಗೆ ಹೋಗ್ಬಿಡ. ಒಳಗೆ ಹೋಗಿ ತನ್ನದೇ ಇರ್ತಕ್ಕಂತಹ ಮಾಯಾದಿಂದ ತನ್ನ ಮೇಲೆ ಒಂದು ಸಿಂಹ ಆಕ್ರಮಣ ಮಾಡಿದಂತೆ ಮಾಡಿಸಿಕೊಂಡು ಅದು ಕೆಟ್ಟ ಧ್ವನಿ ತೆಗೆದು ಆಕಳ ಚೀರ್ಲಿಕ್ಕೆ ಪ್ರಾರಂಭ ಮಾಡಿ. ಅವಾಗ ನನ್ನ ಆಕಳ ಏನಾಯ್ತಾನೆ ಅಂತ ತಿಳ್ಕೊಂಡು ರಾಜ ಹೋಗಿ ನೋಡ್ತಾನೆ, ಅದರ ಮೇಲೆ ಸಿಂಹ ಆಕ್ರಮಣ ಮಾಡಿ. ಅವನ್ನ ಇಷ್ಟು ದಿವಸ ನಾನು ಎಷ್ಟು ಪ್ರೀತಿಯಿಂದ ಸೇವನೆ ಮಾಡಿದೆ, ಸ್ವಲ್ಪ ನನ್ನ ದೃಷ್ಟಿ ವಿಚಲಿತ ಆದಾಗಿಂತ ದೊಡ್ಡ ಅನರ್ಥ ಆಯ್ತಲ್ಲ ಅಂತ ತಿಳ್ಕೊಂಡು ಬಹಳ ಇದನ್ನು ಮಾಡಿಕೊಂಡು ಇನ್ನೇನು ಆಕಳ ಉಳಿಸ್ಬೇಕಲ್ಲ ಅಂತ ತಿಳ್ಕೊಂಡು ತನ್ನ ಬತ್ತಳಿಗೆ ಇರ್ತಕ್ಕಂಥ ಬಾಣ ತೆಗೆದು ಅದಕ್ಕೆ ಹೊಡಿಬೇಕಂತ ತಿಳ್ಕೊಂಡು ಹೋಗ್ತಾನ. ಅದು ಕೈ ಹಂಗೆ ಅಲ್ಲೇ ಸ್ತಂಭಿತ ಆಗಿಬಿಡ್ತದೆ, ಕೈಯೇನು ಬರಂಗಿಲ್ಲ. ಅವ ಅಂತಾನೆ, ಇದೇನು ಇದು ಸಾಮಾನ್ಯ ಸಿಂಹ ಆದಂಗೆ ಕಾಣ, ಭೌತಿಕ ಮಾಯಾವಿ ಕಾಣಿಸ್ತದೆ. ಅವಾಗ ಅದು ಸಿಂಹ ಮನುಷ್ಯವಾಣಿಯಿಂದ ಹೇಳ್ತದೆ, ನನ್ನ ಸಾಮಾನ್ಯವಾದ ಸಿಂಹ ಅಂತ ತಿಳ್ಕೊಬೇಡ, ನಾನು ಪಾರ್ವತಿಯ ವಾಹನವಾಗಿರ್ತಕ್ಕಂಥ ಸಿಂಹ ನಾನು. ಅದಕ್ಕೆ ಹಿಮಾಲಯ ಪರ್ವತದಲ್ಲಿ ಪಾರ್ವತಿ ತನಗಿನ್ನೂ ಸಂತತಿ ಪ್ರಾಪ್ತಿ ಆಗಕ್ಕಿಂತಲೂ ಪೂರ್ವದಲ್ಲಿ ಅನೇಕ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾಳೆ, ಅವಳಿಗೆ ಸ್ವತಃ ತಾನೇ ನೀರು ಹಾಕಿ ಬೆಳೆಸಿದಾಳೆ. ಅದಕ್ಕೆ ಆ ಬೆಳೆದಿರುವಂತಹ ಗಿಡಗಳಿಗೆ ಯಾವುದಾದ್ರೂ ಕೂಡ ಪ್ರಾಣಿಗಳು ಬಂದು ಮೈ ತಿಕ್ಕಿ ಅದರ ಮೇಲಿನ ತೊಗಟಿಗಳು ಹೋದವಪ್ಪ ಅಂದ್ರೆ ತನ್ನ ಮಗನ ಮೇಲಿನ ಚರ್ಮ ಸುಲಿದಷ್ಟು ದುಃಖ ಪಾರ್ವತಿಗೆ ಆಗ್ತದೆ. ಅದಕ್ಕೆ ಅನೇಕ ಪ್ರಾಣಿಗಳು ಬಂದು ಇಲ್ಲಿ ಗಿಡಕ್ಕೆ ತ್ರಾಸ ಕೊಡ್ತಾವೆ ಅಂತ ತಿಳ್ಕೊಂಡು ನಾನು ಅದರ ರಕ್ಷಣೆಗಾಗಿ ನನ್ನ ಇಲ್ಲಿ ಇಟ್ಟಿದ್ದಾಳೆ, ಅದಕ್ಕೆ ನಿನ್ನ ಆಕಳ ಆ ಗಿಡ ಸಮೀಪ ಬಂದದ್ದಕ್ಕೆ ನಾನು ಆಕ್ರಮಣ ಮಾಡಿದ್ದೇನೆ ಅಂತ ಹೇಳ್ತೇನೆ. ಅವಾಗ ರಾಜ ಅಂತಾನ, ಹೌದು ಅದೇನೋ ಮಾಡಿತು ಖರೆ, ಆದರೆ ಅದು ಒಂದು ಗುರುವಿನ ನ್ಯಾಸ, ಗುರುವಿನ ಸಂಪತ್ತದು. ನನ್ನ ಕಡೆ ಇಡಗಂಟಾಗಿ ಬಂದದ, ನಾನು ವಾಪಸ್ ಗುರಿಗೆ ಒಯ್ದು ಕೊಡಬೇಕು. ಅದಕ್ಕೆ ಅದರ ಬದಲಿಯಾಗಿ ನನ್ನ ನೀನು ಬೇಕಾದ ಮಾಡ, ಯಾಕಂದ್ರೆ ತಪ್ಪು ನನ್ನದದ, ಅದಕ್ಕೆ ನನಗೆ ಬೇಕಾದ ಶಿಕ್ಷೆ ಕೊಡು, ಪರಂತು ಆಕಳನ್ನು ಬಿಟ್ಟು ಬಿಡುವು. ಅವಾಗ ಸಿಂಹ ಹೇಳ್ತಾರೆ, ರಾಜ ಎಷ್ಟು ಹುಚ್ಚದೆಯೋ ನೀನು, ಒಂದು ಸಾಮಾನ್ಯವಾದ ಆಕಳ ಸಲುವಾಗಿ ನಿನ್ನ ರಾಜ್ಯ, ನಿನ್ನ ತಾರುಣ್ಯಯುಕ್ತವಾಗಿರ್ತಕ್ಕಂತಹ ದೇಹ ಇದೆಲ್ಲವನ್ನು ಕೂಡ ಬಿಡ್ಲಿಕ್ಕೆ ನಿನ್ನ ತಯಾರಾಗ್ಯದಪ್ಪ ಅಂದ್ರೆ ವಿಚಾರ ಮೂಢ ಪ್ರತಿಭಾಸಿ ಮೇತ್ವಂ, ನೀ ಬಹುತೇಕ ಬಹಳ ಮೂರ್ಖ ಮನುಷ್ಯ ಇದ್ದಂಗೆ ಕಾಣುತ್ತದೆ, ಅದಕ್ಕೆ ಇಷ್ಟೆಲ್ಲ ಮಾಡಕ್ ಹೋಗ್ಬೇಡ. ಒಂದು ಆಕಳ ಸಲುವಾಗಿ ಒಂದು 100 ಆಕಳ ನಿಮ್ಗೆ ಗುಳ್ಳು ಕೊಟ್ಬಿಡೋ ಸಂತುಷ್ಟ ಆಗಿಬಿಡ್ತಾರೆ, ಅದಕ್ಕೆ ಇದ್ರ ಸಲುವಾಗಿ ನಿನ್ನ ಜೀವನೇ ಆಕಳ ಕೊಂತಿ ಅಂತ ತಿಳ್ಕೊಂಡು ಹೇಳಿದ್ರೆ ಅವ ಅಂತಾನೆ, ಇದು 100 ಅಲ್ಲ 1000 ಆಕಳ ಕೊಟ್ಟರು ಈ ಆಕಳಿಗೆ ಸಮಾನ ಆಗೋದಿಲ್ಲ. ಅದಕ್ಕೆ ನೀನು ಹೇಗಾದ್ರೂ ಮಾಡಿ ನನ್ನನ್ನು ನೀನು ಏನ್ ಬೇಕಾದ್ರೂ ಮಾಡೋ, ಕೊಲ್ಲು ತಿನ್ನು ಬರಂತ ಅದನ್ನು ಬಿಡು ಅಂತ ತಿಳ್ಕೊಂಡು ಹೇಳಿದಾಗ, ಹಾಗಾದ್ರೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆಗಲಿ ಬಾ ಅಂತಂದಾಗ ತನ್ನೆಲ್ಲ ಬಿಲ್ಲು ಬಾಣ ಬತ್ತಳಕ್ಕೆ ಬಿಚ್ಚಿಟ್ಟು ಆ ಸಿಂಹದ ಮುಂದೆ ಒಂದು ಮುದ್ದಿಯಾಗಿ ಅದರ ಮುಂದೆ ಕುತ್ಕೊಂತ ನಾನು ಸ್ವೀಕಾರ ಮಾಡಂತ ತಿಳ್ಕೊಂಡು ಅವ ಕುಳಿತುಕೊಂಡು ಒಂದೆರಡ ಕ್ಷಣದೊಳಗೆ ಅಲ್ಲಿ ಪುಷ್ಪವೃಷ್ಟಿಯಾಗಿ ಪುಷ್ಪವೃಷ್ಟಿಯಾದ ಕೂಡಲೇ ನೋಡ್ತಾನೆ ಎಲ್ಲಿಂದ ಬೆಳಿತಾವ ಅಂದ್ರೆ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಅದು ಸಿಂಹ ಮಾಯ ಆಗಿಬಿಟ್ಟಿತ್ತಲ್ಲ, ಆಕಳು ಒಂದೇ ಇತ್ತು. ಅವಂದ ಇದೆಲ್ಲ ಏನು ಅಂತ ಕೇಳಿದ್ರೆ ಅವಾಗ ನಂದಿನಿ ಹೇಳ್ತಾ, ಇದು ನಂದೇ ಆಗಿರ್ತಕ್ಕಂತಹ ಮಾಯಾ ಜಾಲ, ಇದನ್ನ ನೀನು ಮಾಡಿ ಅಂದ್ರೆ ನಿನ್ನ ಪರೀಕ್ಷೆ ಮಾಡಬೇಕಾಗಿತ್ತು. ಸೇವಾನ ಏನು ಮಾಡಿದ ಖರೆ, ಪರಂತು ಸೇವಾ ಮಾಡುವಂತಹ ಸಂದರ್ಭದೊಳಗ ನಿನ್ನನ್ನೇ ಅರ್ಪಣೆ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದಾಗ ನೀನು ಹಿಂಜರಿತಾ ಇದೆಯಾ ಅಥವಾ ಅರ್ಪಿತ ಆಗ್ತಾ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡೋ ಸಲುವಾಗಿ ನಾನು ನೋಡಿದಾಗ ನಿನ್ನ ದೇಹದ ಮೇಲಿರ್ತಕ್ಕಂಥ ಮೋಹ ಮಮಕಾರಗಳನ್ನು ತ್ಯಾಗ ಮಾಡಿ ನಿನ್ನ ಗೋವಿಗಾಗಿ ಅರ್ಪಿತ ಆಗಲಿಕ್ಕೆ ತಯಾರಾಗಿ ಅಂದ ಬಳಿಕ ನಿನ್ನ ಸೇವೆ ಪೂರ್ಣ ಆಯಿತು, ಅದಕ್ಕೆ ನನ್ನ ಹಾಲನ್ನು ಹಿಂಡಿಕೊಂಡು ನಿನ್ನ ಸೇವನ ಮಾಡು, ನಿನ್ನ ಒಳ್ಳೆ ಮಗ ಪ್ರಾಪ್ತಿಯಾಗ್ತಾನಂತ ತಿಳ್ಕೊಂಡು ನಂದಿನಿ ಅನುಗ್ರಹ ಮಾಡಿದ್ರು. ಅವಾಗ ರಾಜ ತನ್ನ ಹಾಲು ಕುಡಿಯಾಕ ಗುರುಗಳ ಆಜ್ಞೆ ಇಲ್ಲ. ಅದಕ್ಕೆ ಯಾವ ಸಮಯ ಗುರುಗಳು ಅಲ್ಲಿ ಕರುಗಳಿಗೆ ಕುಡಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅತಿಥಿ ಸತ್ಕಾರ ಮಾಡಿದ ಬಳಿಕ ಅವರೇನಾದ್ರೂ ಪ್ರಸಾದ ಕೊಟ್ಟರೆ ನಾನು ತೆಗೆದುಕೊಳ್ತೀನಿ ಹೊರತಾಗಿ ಇಲ್ಲೇ ನಾನು ಕುಡಿಯಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಆಮೇಲೆ ಅದು ನಂದಿನಿ ಆಶ್ರಮಕ್ಕೆ ಬಂದಾಗ ಇದು ಏನೆಲ್ಲ ಆಯ್ತು ಅದೆಲ್ಲ ವಶಿಷ್ಠ ಮಹರ್ಷಿ ತಾನೇ ಗುರುತಾಗಿಬಿಟ್ಟಿತ್ತು. ಅವಾಗ ಅದನ್ನ ಗುರುತಿದ್ದವ್ರ ಮುಂದೆ ಮತ್ತೊಮ್ಮೆ ಹೇಳಿದಂಗ ಆತ ಹೋಗಿ ಹೇಳಿದ ಮಾತನ್ನು. ಆ ಸಮಯ ಗುರುಗಳು ಬಹಳ ಸಂತುಷ್ಟರಾಗಿ ಆ ನಂದಿನಿಯ ಹಾಲನ್ನು ಪೂಜಾವಶೇಷ ಮುಗಿದ ನಂತರದ ಪ್ರಸಾದ ರೂಪಾಗಿ ಅವನು ಅನುಗ್ರಹ ಮಾಡ್ತಾರೆ. ಅವಾಗ ಅದನ್ನು ಸ್ವೀಕಾರ ಮಾಡಿದ ನಂತರ ಮುಂದೆ ಆತನಿಗೆ ಒಂದು ಪುತ್ರ ರತ್ನ ಪ್ರಾಪ್ತಿ ಆಗ್ತದ, ಅವನಿಗೆ ರಘು ಮಹಾರಾಜ ಅಂತ ಕರ್ಕೊಂಬರ್ತ. ಅದಕ್ಕೆ ರಘು ಮಹಾರಾಜ ಅಂದ್ರೆ ಅವನ ಹೆಸರಿಂದಲೇ ವಂಶ ಪ್ರಸಿದ್ಧಿ ಆಯ್ತು, ರಘುವಂಶ ಅಂತ ತಿಳ್ಕೊಂಡು. ಅವನಿಗಿಂತ ಮೊದಲು ಎಷ್ಟೋ ರಾಜರಾಗಿದ್ರು, ಅವನ ನಂತರ ಎಷ್ಟೋ ರಾಜರಾದರು, ಪರಂತು ಯಾರೇ ಕೂಡ ಅವನ ಹೆಸರನ್ನು ಅಳಕಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂಥ ದೊಡ್ಡ ವ್ಯಕ್ತಿತ್ವವನ್ನು ಆತ ಪಡ್ಕೊಂಡ, ಇಂಥ ಪುತ್ರರತ್ನ ಪ್ರಾಪ್ತಿ ಆಗಬೇಕಾದ್ರೆ ಎದುರು ಫಲ ಅಂದ್ರೆ ಅದು ಸೇವಾದ ಫಲ ಅಂದ್ರೆ. ಅದಕ್ಕೆ ಗುರು ಸೇವೆಯನ್ನು ಮಾಡಿ ದೇವ ಸೇವೆಯನ್ನ ಮಾಡಿ ಏನು ಪಡ್ಕೊಂತಿದ್ದೇವೆ ಅದರ ಫಲ ಬಹಳಷ್ಟು ಅಮೋಘವಾಗಿರ್ತಂತ ತಿಳ್ಕೊಂಡನೆ. ಸೇವಾ ಧರ್ಮ ಪರಮ ಗಹನ ಯೋಗ್ಯನಾಮಪ್ಯಗಮ್ಯ, ಸೇವಾ ಅನ್ನುವಂತಹದ್ದು ಅದು ಬಹಳಷ್ಟು ಶ್ರೇಷ್ಠ ಅಂತ ತಿಳ್ಕೊಂಡು ಅದಕ್ಕೆ ಗುರುವಿನ ಸೇವೆ ದೇವರ ಸೇವೆ ಇವುಗಳನ್ನು ಮಾಡೋ ಕಾಲಕ್ಕೆ ನಾವು ಬಹಳಷ್ಟು ಭಕ್ತಿ ಭಯಾನ್ವಿತರಾಗಿರಬೇಕು. ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಕಿಂಚಿತ್ ಭಾವನೆ ಕೂಡ ಇರಬಾರದು. ಅದಕ್ಕೆ ಗುರುವಿನ ಮಾತು ಅಂತಂದ್ರೆ ಅದು ಮಹಾವಾಕ್ಯದೊಳಂತೆ ನಾವು ಅದನ್ನು ವಿಚಾರ ಮಾಡ್ಕೋಬೇಕು. ಅದಕ್ಕೆ ಈಗ ಒಬ್ರು ಹೇಳಿದ್ರೆ ಯಾರು ಗುರುಗಳು ಮಾವಿನ ಹಿಡಿಗೆ ಬೇವಿನ ಹಿಡಿಗೆ ಅಂದ್ರೆ ಹೂನ ಅನ್ನಬೇಕು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಅದು ಮಾವಿನ ಹಿಡಿಗೆ ಬೇವಿನ ಅನ್ಬೇಕಂತ ಅರ್ಥ ಅಲ್ಲ, ಪರಂತು ಅವರು ಹೇಳಿರ್ತಕ್ಕಂಥ ಮಾತಿನ ಅಷ್ಟೊಂದು ನಿಷ್ಠೆ ಇಡಬೇಕು ಅನ್ನೋದೇ ಆ ಮಾತಿನ ಮುಖ್ಯವಾಗಿರ್ತಕ್ಕಂಥ ಅರ್ಥ. ಅದಕ್ಕೆ ನಾವೆಲ್ಲ ಗುರುಗಳ ಸೇವೆಯನ್ನು ಮಾಡ್ತೇವೆ, ಮಾಡಂಗಿಲ್ಲ ಅನ್ನಂಗಿಲ್ಲ, ಆದ್ರೆ ನಮ್ಮಲ್ಲಿ ಭಾವನೆಗಳು ಅಷ್ಟು ಪವಿತ್ರವಾಗಿರೋದಿಲ್ಲ ಅಂತ ತಿಳ್ಕೊಂಡು ಗುರು ಕೃಪೆಯನ್ನು ಪಡ್ಲಿಕ್ಕೆ ನಮಗೆಲ್ಲ ಸಾಧ್ಯವಾಗ್ತಾ ಇರಂಗೆ. ಒಂದು ವಿಪರೀತವಾದ ದೃಷ್ಟಾಂತ ಬರುತ್ತದೆ. ಒಬ್ರು ಗುರುಗಳು ಹೇಗೆ ಶಿಷ್ಯನಿಗೆ ಹೆಂಗೆ ಇವರು ಸ್ವಾಮಿಗಳು ದೀಕ್ಷಾ ಸಮಾರಂಭ ಇಟ್ಟಾರ, ಹಂಗೆ ಒಂದು ದೀಕ್ಷಾ ಸಮಾರಂಭ ಇಟ್ರು ಗುರುಗಳು ಒಂದು ಹಿಂಗೆ ಪ್ರವಚನಕ್ಕೆ ಬಂದಾಗ ಬಹಳಷ್ಟು ಜನರು ದೀಕ್ಷಾ ಮಾಡಿಕೊಂಡ್ರು. ಮಾಡ್ಕೋಬೇಕು ದೀಕ್ಷಾಕ್ಕೆ, ನೀವ್ಯಾರು ಅಂಜಬಾರದು. ಬಹಳಷ್ಟು ಜನರು ದೀಕ್ಷಾ ಅಂದ್ರೆ ಏನಪ್ಪ ದೊಡ್ಡ ಶಿಕ್ಷಣ ಕಾಣತ ಅಂತ ತಿಳ್ಕೊಂಡು ಬಹಳ ಅನಿಸ್ತಾರೆ. ಅದಕ್ಕೆ ದೀಕ್ಷಾ ಅಂದ್ರೆ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ತಕ್ಕಂತ ಒಂದು ಶ್ರೇಷ್ಠವಾದ ಅವಕಾಶ ಅದು. ಹಿಂದಿನ ಕಾಲಕ್ಕೆ ಗುರುಗಳು ದೀಕ್ಷಾ ಪಡಿಬೇಕಂತ ತಿಳ್ಕೊಂಡು ಶಿಷ್ಯರು ಬಂದ್ರೆ ಅವ್ರು ಹಿಂಗ್ ಸೇವಾ ಮಾಡಕ್ ಹಸ್ತಿದ್ರು. ಈಗ ನಿಮ್ಗೆ ಅವ್ರು ಕರೆಯಾಕತ್ತಾರ ದೀಕ್ಷಾ ಮಾಡ್ತೀವಿ ಬರ್ರಿ ಬರ್ರಿ ಲಿಸ್ಟ್ ಕೊಡ್ರಿ ಅಂದ್ರೆ ಎಷ್ಟು ವಿಪರೀತ ಕಾಲ ಆಗ್ಯದ, ಉಲ್ಟಾ ಆಗ್ಯದ, ಉಲ್ಟಾ ಆಗ್ಯದ. ಅದಕ್ಕೆ ಶರಣರ ವಚನದಲ್ಲಿ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದೆಂಬೆನಯ್ಯ. ಕೃತಯುಗದೊಳಗೆ ತ್ರೇತಾಯುಗದೊಳಗೆ ದ್ವಾಪರ ಯುಗದೊಳಗೆ ಅವರೆಲ್ಲ ಬಡದು ಬೈದು ಬೆದರಿಸಿ ಹೇಳಿದ್ರು ಹೋಗುವಂತಿದ್ರು. ಈಗ ಬೈದ್ರ ಬಡದ್ರ ಶಾಲೆಗೆ ಯಾರಾದ್ರೂ ನೀವು ಕಲಿಸುವಂತ ಮಕ್ಕಳಿಗೆ ಬಡದ್ರೆ ನಿಮ್ ಗತಿ ಏನಕ್ಕದ, ಮತ್ ನೀವು ಹಂಗ ಬಡಿಸ್ಕೋಬೇಕಾಗ್ತದ. ಅದಕ್ಕಾಗಿ ಈಗಿನ ಶಾಲೆ ಶಿಕ್ಷಕರು ಏನಂತಾರಪ್ಪ ಅಂದ್ರೆ ಬಡಿಯೋದು ಬೇಡ ಕಲಿಸೋದು ಬೇಡ, ಹೆಂಗ್ ಬರ್ತೋ ಹಂಗ ಹೊಳ್ಳಿ ಹೋಗ್ಬಿಡ್ಲಿ ಮನೆಗೆ ಅಂತ. ಅದಕ್ಕೆ ಅವರು ಏನ್ ಮಾಡ್ತಾರಪ್ಪ, ಹಿಂದಿನ ಶಿಕ್ಷಣಕ್ಕೆ ಇವತ್ ಶಿಕ್ಷಣಕ್ಕೆ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಅವಾಗ ಹುಡುಗರು ಸರಿಯಾಗಿ ಬರೀದೇ ಇದ್ರೆ ಪಾಠ ಮಾಡದೇ ಇದ್ರೆ ಅವರನ್ನು ಕುರ್ಚಿ ಕುಂಡ್ರಿಸ್ತಿದ್ರು. ಇನ್ನು ಏನೇನು ಮಾಡ್ತೀರಿ, ಈಗ ಅವತ್ತು ಹೋಗಿ ಬಿಟ್ಟು ಯಾರು ಕುರ್ಚಿ ಕುಂಡ್ರಿಸೋಂಗಿಲ್ಲ, ಅವನ್ ಯಾರು ಹಿಂಗ್ ಕುಕ್ಕುಟ ಆಸ್ತದೋಗ ನಿಂದ್ರಿಸುವಂಗಿಲ್ಲ, ಸುಮ್ಮನೆ ಹೇಳ್ರಿ ಅಂತಾರ. ನಾವ ನಮ್ ಮಕ್ಳಿಗೆ ಹೊಡೆಯಂಗಿಲ್ಲ, ಮತ್ತ ನೀವ್ ಹೊಡೆದ್ರೆ ಹೆಂಗ್ ನಾವು ಕೇಳ್ತೀವಿ. ಅದಕ್ಕೆ ಶಾಸ್ತ್ರ ಅದ ಪಂಚ ವರ್ಷಾಣಿ ಲಾಲಯೇ ದಶ ವರ್ಷಾಣಿ ತಾಡಯೇ ಪ್ರಾಪ್ತೇತು ಷೋಡಶೆ ವರ್ಷೇ ಪುತ್ರಂ ಮಿತ್ರವದಾಚರೇ. ಮಕ್ಕಳನ್ನ ನಾವು ಹೆಂಗ ಜೋಪಾನ ಮಾಡಬೇಕು, ಹೆಂಗ ಸಂಸ್ಕಾರ ಕೊಡಬೇಕು, ಅದಕ್ಕೂ ಒಂದು ನಿಯಮ ಅದ, ಒಂದು ನೀತಿ ಅದ. ಸುಮ್ಮನೆ ಯಾವಾಗಲೂ ಬಹಳ ಪ್ರೀತಿ ಮಾಡಬಾರ್ದು. ನಾವು ಬಹಳ ಪ್ರೀತಿ ಮಾಡ್ತೀವಿ ನಮ್ಮ ಮಕ್ಕಳನ್ನ ಕೆಡಿಸ್ಬಿಡ್ತೀವಿ ಅಂತ ಅರ್ಥ. ಅದಕ್ಕೆ ಎಷ್ಟು ವರ್ಷ ಪ್ರೀತಿ ಮಾಡಬೇಕು ಅಂದ್ರೆ 5 ವರ್ಷದವರೆಗೆ. ಪಂಚ ವರ್ಷಾನೆ ಲಾಲಯೇ, ನಿಮ್ಮ ಮಗು 5 ವರ್ಷ ಆಗೋರಿಗೆ ಅದು ಏನು ಬೇಡಿದ್ದು ಬೇಡಿದ್ದು ಕೊಡಬೇಕು. ನಿಮ್ಮಲ್ಲಿ ದುಡ್ಡು ಇರ್ಲಿಕ್ಕೆ ಎಲ್ಲಾರ ತಂದಾರ ಒಟ್ಟು ಕೊಡಬೇಕದ, ಒಟ್ಟ ಮಗುವಿನ ಇಚ್ಛೆಯನ್ನು 5 ವರ್ಷದವರೆಗೆ ಪೂರ್ತಿ ಮಾಡಬೇಕು. 5 ವರ್ಷದ ನಂತರ ಮುಂದೆ 10 ವರ್ಷದವರೆಗೆ ದಶ ವರ್ಷಾಣಿ ತಾಡಯೇ, 6ನೇ ವರ್ಷ ಚಾಲುವಾಯಿತು ಆಮೇಲೆ ಸಿಕ್ಕದ್ ಬೇಡಾಕತ್ತ ಕೊಡಂಗಿಲ್ಲ, ಕಪಾಳಕ ಕೊಡ್ಬೇಕದಕ್ಕೆ. ದಶ ವರ್ಷಾನೆ ತಾಡಯೇ 10 ವರ್ಷದವರೆಗೆ ಅದಕ್ಕೆ ಕೇಳಿಕೊಳ್ಳಿ ಹೊಡೆಯದ, ಕೇಳಿದಾಗ ಕೊಡಕತ್ತರ ಮತ್ತೆ ಅದು ಹಂಗ ಬಿದ್ದು ಬಿಡುತ್ತೆ. ಪ್ರಾಪ್ತೇತ ಷೋಡಶೆ ವರ್ಷೇ, ನಿಮ್ ಮಗ ಯಾವಾಗ 16 ವರ್ಷವಾಗ್ತಾನ ಅವಾಗ ನಿಮ್ಮ ಕೈ ಮ್ಯಾಲ ಎತ್ತಬಾರದು. ಯಾಕಂದ್ರೆ ಅವನು ಕೈ ಎತ್ತಂಗ ಆಗಿರ್ತಾನ ಅವಾಗ, ಮತ್ ಅವನ ಕೈ ಮ್ಯಾಲ ಎತ್ತು ಅಂದ್ರೆ ನಿಮ್ ಶಕ್ತಿ ಕಡಿಮೆ ಹಾಕೊಂಡ್ ಹೋಗ್ತಿರ್ತ, ಅವನ ಶಕ್ತಿ ಹೆಚ್ಚಾಗ್ತಿರ್ತದ ಅವಾಗ. ಅದಕ್ಕೆ ಪ್ರಾಪ್ತೇತ ಷೋಡಶೆ ವರ್ಷೇ ಪುತ್ರಂ ಮಿತ್ರವದಾಚರೇ, ನಿಮ್ಮ ಮಗ 16 ವರ್ಷವಾದಪ್ಪ ನೀವು ಅವನ ಗೆಳೆಯ ಅಂತ ತಿಳ್ಕೋಬೇಕು. ಹಂಗ ಹೇಳ್ತಾ ಹೇಳ್ತಾ ಹಂಗ ಸುಮ್ಮನೆ ಕಣಸೋನಿ ಮುಗಿಸೋನಿ ಅಟ್ಟರ ಮೇಲೆ ಅಂಜಿಸುವಂತ ಬೆದರಿಸುವಂತ ಹೇಳ್ಕೊಂತ ಹೋಗ್ಬೇಕಂತ. ಅದಕ್ಕೆ ಹೇಳ್ತಾರವರು ಕಲಿಯುಗದೊಳಗೆ ಇಂಥ ಉಲ್ಟಾ ಯಾಕೆ ಬಂತಪ್ಪ ಅಂದ್ರೆ ಅದು ಹಂಗ ಕಾಲು ಉಲ್ಟಾ ಹಾಕಿರ್ತು ಬರ್ತ, ಒಮ್ಮೆ ಅವ್ರು ಹಾಕ್ತಾರೆ ಒಮ್ಮೆ ಇವ್ರು ಆಗ್ಬೇಕಾಗ್ತದೆ. ಅದಕ್ಕೆ ಶಿಷ್ಯರಲ್ಲಿ ಯೋಗ್ಯತೆ ಇರದೇ ಇದ್ದಾಗ ಆ ಯೋಗ್ಯತೆಗಳನ್ನು ತಂದಾದ್ರೂ ಕೂಡ ಉಪದೇಶ ಮಾಡಬೇಕಂತಕ್ಕಂಥ ಒಂದು ಕಾರಣದಿಂದ ನಿಮಗೊಂದು ಅವಕಾಶ ಇದ್ದಾಗ ಅವುಗಳನ್ನು ಯಾರು ತಪ್ಪಿಸಿಕೋಬಾರದು ಅಂತ. ಹಾಗೇನೆ ಒಂದು ಊರೊಳಗೆ ಒಮ್ಮೆ ಹೀಗೆ ಗುರುಗಳು ಪ್ರವಚನ ಮಾಡ್ತಾ ಒಂದು ದೀಕ್ಷಾ ಸಮಾರಂಭ ಇಟ್ರು. ಬಹಳಷ್ಟು ಜನರು ಪ್ರವಚನಕ್ಕೆ ಬರ್ತಿದ್ರು, ಅದು ದೀಕ್ಷಾ ಮಹತ್ವ ಕೇಳಿ ಎಲ್ಲರೂ ದೀಕ್ಷಾ ಮಾಡಿಕೊಂಡ್ರು. ಹಂಗ ನಾವು ಅಂತೀವಿ ನೀವು ಎಲ್ಲರೂ ಮಾಡ್ಕೋಬೇಕ ದೀಕ್ಷಾ. ಕೊಳ್ಳ ಲಿಂಗಿದ್ದವ್ರೇನ್ರಿ, ಲಿಂಗಿದ್ರೇನಾಯ್ತು, ನೀವು ಮಂತ್ರ ಉಪದೇಶ ತಗೋಬೇಕಲ್ಲ ಗುರುಗಳಿಂದ. ಎಲ್ಲಿವರೆಗೆ ಗುರುಮುಖದಿಂದ ಮಂತ್ರ ಉಪದೇಶ ಆಗೋದಲ್ಲ ಅಲ್ಲಿವರೆಗೆ ಅದು ಫಲಕಾರಿ ಆಗೋದಲ್ಲ. ಅದಕ್ಕೆ ನಿಮ್ಗೆ ಲಿಂಗ ಇರಲಿ ಇಲ್ಲದೆ ಇರಲಿ, ಗುರುಗಳಿಂದ ಮಂತ್ರ ಉಪದೇಶ ಪಡೆದಿರುವಂತಹ ಜ್ಞಾನ ನಿಮ್ಗೆ ಇಲ್ಲದೆ ಹೋಗಿದ್ರೆ ಅಂಥವರೆಲ್ಲರೂ ಕೂಡ ದೀಕ್ಷಾ ಮಾಡಿಕೊಳ್ಳಬೇಕು, ಮಂತ್ರೋಪದೇಶವನ್ನು ಪಡ್ಲಿಕ್ಕೇನೆ ಬೇಕು. ಹಾಗೆ ಬಹಳ ಜನರು ದೀಕ್ಷಾ ಮಾಡಿಸಿಕೊಂಡ್ರು. ಗುರುಗಳಿಗೆ ಬಹಳ ಸಂತೋಷ ಆಯ್ತು, ಈ ಊರಾಗ ಶಿಷ್ಯರು ಬಹಳ ಆದ್ರೆ, ನಮಗೆ ದೀಕ್ಷಾ ಮಾಡಿಕೊಂಡು ಮತ್ತೆ ಶಿಷ್ಯರಾದರು. ಶಿಷ್ಯರಾದ್ರೆ ಅಂದ್ರೆ ಹಂಗಾರೆ ಯಾವಾಗಾದ್ರು ಹೋಗಿ ಏನಾರು ಕೇಳಿದ್ರೆ ಕೊಡಾಕ್ಬೇಕಾಗ್ತದೆ, ಅವ್ರು ಕೊಡ್ತಾರ ಅಂತ ತಿಳ್ಕೊಂಡು ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಬ್ಬ ಶಿಷ್ಯನ ಮನೆಗೆ ಹೋದ್ರು ಗುರುಗಳು. ಊಟ ಗಿಟ್ಟ ಎಲ್ಲ ಇತ್ತು, ಗುರುಗಳು ಶಿಷ್ಯನೇ ಕೇಳಿದ್ರು, ಏನಪ್ಪ ನಾವೊಂದು ಹೊಸ ಪುಸ್ತಕ ತಂದಿವಿ, ಅದನ್ನು ಸ್ವಲ್ಪ ಕಟ್ಟಲಿಕ್ಕೆ ಒಂದಿಷ್ಟು ಹೊಸ ಅರಿವು ಬೇಕಾಗಿದೆ, ಅದಕ್ಕೆ 1 ಮೀಟರ್ ಬಟ್ಟಿ ಕೊಡು ಅಂದ. ಗುರುಗಳು ನಾಳೆ ಅಂಗಡಿಗೆ ಬರ್ರಿ ಕೊಡ್ತೀನಿ ಅಂತ. ಅವಾಗ ಬರೋಬ್ಬರೇ ಮುಂಜಾನೆ 10 ಗಂಟೆಗೆ ಅವ್ರ ಅಂಗಡಿ ತರಿತಾ ಇದ್ದ. ಇವ್ರು ಹೋಗಿ ನಿಂತರು, ಬಟ್ಟೆ ಕೊಡಪ್ಪ. ಗುರುಗಳು ಇನ್ನ ಬೋಣಿಗೇನೆ ಆಗಿಲ್ಲ, ಮೊದಲೇ ಹೆಂಗ್ ದಾನ ಕೊಡಬೇಕು, ಮೊದಲೇ ದಾನ ಕೊಟ್ರೆ ಮತ್ತೆಲ್ಲ ನಮ್ಮ ಅಂಗಡಿ ದಾನದಾಗ ಹೋಗಬೇಕು, ಅದ್ರ ಸಲುವಾಗಿ ಬೋಣಿಗೆ ಆಗಲಿ ಸ್ವಲ್ಪ ಬೋಣಿಗೆ ಆಗಿಂದ ಬರ್ರಿ. ಗುರುಗಳು ಮಧ್ಯಾಹ್ನದ ಹೋಗಿರ್ಬೇಕು, ಅವಾಗ ಉಂಡು ಮಕ್ಕೊಂಡಿರ್ತಾನ ಅವಾಗ ಅಂಗಡಿಯಾಗ. ಏನ್ರಿ ವಿಶ್ರಾಮ ಮಾಡಕತ್ತೀನಿ, ಸಾಯಂಕಾಲಕ್ಕೆ ಬರ್ರಿ. ಸಾಯಂಕಾಲ ಹೋದ ಕೂಡಲೇ ಈಗ ದೀಪ ಹಚ್ಚಿರಿ, ವ್ಯಾಪಾರ ಆಗಿಲ್ಲ. 1 ದಿವಸ, 2 ದಿವಸ, 3 ದಿವಸ, ದಿನಾಲು ಮುಂಜಾನೆ ಹೋದ್ರೆ ಮಧ್ಯಾಹ್ನಕ್ಕಂತಾನ, ಮಧ್ಯಾಹ್ನಕ್ಕ ಅವ್ರು ಮಲ್ಕೊಂಡಿರ್ತಾನ, ಸಂಜೆಕ್ಕ ಅವ್ರು ದೀಪ ಹಚ್ಚನಂತಾನ. ಹಿಂಗ ಹೊಳೆ ಕಳಿಸಿದ್ದ ಕಳಿಸಿದ್ದ ಹೊಳೆ ಕಳಿಸಿದ್ದ ಕಳಿಸಿದ್ದ. ಅವನ ಅಂಗಡಿ ಎದುರಿಗೆ ಅವನ ಮನಿ ಇತ್ತು, ಬಟ್ಟೆ ಅಂಗಡಿ ಅದ್ರ ಎದುರಿಗೆ ಅವನ ಮನಿ ಇತ್ತು. ಆ ಹೆಣ್ಮಗಳು ಕೂಡ ದೀಕ್ಷಾ ಮಾಡಿಕೊಂಡಿದ್ಲು. ಗಂಡ ಹೆಂಡತಿ ಇಬ್ರು ತಗೋಬೇಕಲ್ಲ, ಮತ್ತ ಸತಿಪತಿಗಳು ಒಂದಾದ ಭಕ್ತಿ, ಗಂಡ ತಗೊಂಡ ಹೆಣ್ಣು ತಗೊಂಡ್ಲ ಅಂದ್ರೆ ಇಡಂಗಿಲ್ಲ, ಅದಕ್ಕೆ ಇಬ್ರು ತಗೋಬೇಕು. ಒಬ್ರು ಯಾರು ಒಲ್ಲೆ ಅಂದ್ರೆ ಒಬ್ರು ಜಬರ್ದಸ್ತಿ ಮಾಡಿ ಕರ್ಕೊಂಡು ಬರ್ಬೇಕು, ಅವ್ರು ಹೆಂಡತಿ ಒಲ್ಲೆ ಅಂದ್ರೆ ಗಂಡು ಕರ್ಕೊಂಡು ಬರ್ಬೇಕು, ಗಂಡು ಒಲ್ಲೆ ಅಂದ್ರೆ ಹೆಂಡತಿನ ಕರ್ಕೊಂಡು ಬರ್ಬೇಕು, ಒಟ್ಟು ಇಬ್ರು ತಗೋಬೇಕು. ಇಬ್ರು ದೀಕ್ಷಾ ಮಾಡಿಕೊಂಡಿದ್ರು. ಒಂದ್ ದಿವಸ ಇವರು ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಅಂಗಡಿಗೆ ಎಡತಾಕು ನೋಡಿಲ್ಲ ಹೆಂಡತಿ. ಅವಾಗ ಗುರುಗಳನ್ನ ಕರೆದ್ಲು, ಯಾಕ್ರಿ ಬುದ್ಧಿ, ಯಾಕೆ ಹೊಳ್ಳ ಮುಳ್ಳ ಅಂಗಡಿ ಹೋಗ್ತಿರಲ್ಲ, ಏನ್ ಬೇಕಾಗ್ಯದ? ಏನಿಲ್ಲ, ಒಂದ್ ಹೊಸ ಪುಸ್ತಕ ತಂದಿವಿ, ಅದನ್ನ ಕಟ್ಟಾಕ 1 ಮೀಟರ್ ಮಂಜರ್ ಪಾಠ ಬಟ್ಟೆ ಬೇಕಾಗಿತ್ತು. ನಮ್ಮ ಶಿಷ್ಯ ಮೊನ್ನೆ ದೀಕ್ಷಾ ತಗೊಂಡನ, ಏನ್ 1 ಮೀಟರ್ ಬಟ್ಟೆ ಕೊಡಪ್ಪ ಅಂತ ಹೇಳಿದ್ರ. ಮುಂಜಾನೆ ಹೋದ್ರೆ ಮಧ್ಯಾಹ್ನ ಅಂತಾನ, ಮಧ್ಯಾಹ್ನಕ್ಕೆ ಹೊರ, ಸಂಜೆಕ್ಕೆ ಅಂತಾನ, ಸಂಜೆಕ್ಕೆ ಹೊರ, ದೀಪ ಹಚ್ಚಿನಂತಾನ. ಕೊಡವಲ್ಲವ, ಅದಕ್ಕೆ 8 ದಿವಸ ಆದ ಹಂಗ ತಿರುಗಾಡಕತ್ತಿ. ನಾವು ಯಾವಾಗ ಕೊಡ್ತಾನ ಅವ್ ತೋಬಕಲ್ಲ, ಮತ್ತೆ ನಾನು ಹೋಗಿ ತಗೊಳಕ್ ಬರಂಗಿಲ್ಲ. ಅವಾಗ ಹೆಣ್ಮಾಡಂದು, ನೀವು ಅಂಗಡಿಗೆ ಅಡ್ಡಾಡಬೇಡ್ರಿ, ನಾನು ಮತ್ತೇನ್ ಮಾಡೋದು, ನೀವು ನಾಳೆ ಮಧ್ಯಾಹ್ನಕ್ಕೆ ಇಲ್ಲಿ ಮನೆಗೆ ಬರ್ರಿ, ನಿಮ್ಗೆ ಬಟ್ಟೆ ಸಿಗ್ತದ. ಅವಂದು ಬಾಳ ಚಲೋ ಆಗ್ಬಿಡು. ಸಾಯಂಕಾಲಕ್ಕೆ ಈತ ಅಂಗಡಿ ಎಲ್ಲ ಬಂದ್ ಮಾಡಿಕೊಂಡು ಕೀಲಿ ಹಾಕಿಕೊಂಡು ಮನೆಗೆ ಬಂದ. ಮನೆಗೆ ಬಂದ ಕೂಡಲೇ ಅವಾಗ ಹೇಳ್ತಿ, ನಮ್ಗೆ 1 ಮೀಟರ್ ರೇಷ್ಮೆ ಬಟ್ಟೆ ಬೇಕ್ರಿ ಅಂದ. ಒಂದು ಈಗ ಎದಕ್ ಬೇಕು, ಬೇಕಂದ್ರೆ ಬೇಕು, ಎದಕ್ ಬೇಕು ಅದಕ್ ಬೇಕು ಏನು ಕೇಳೋಂಗಿಲ್ಲ, ಬಟ್ ನಾವ್ ಬೇಕು. ಮುಂಜಾನೆ ತಂದು ಕೊಡ್ತೀನಿ, ಮುಂಜಾನೆಗೆ ಹಿಂದೇನು ಇಡಂಗಿಲ್ಲ, ನಮ್ಗೆ ಈ ಸದ್ಯಕ್ಕೆ ಅವನು ಬೇಕು, ಇಲ್ಲಾಂದ್ರೆ ಅಡಿಗಿಲ್ಲ ಪಡಿಗಿಲ್ಲ ಏನು ಇಲ್ಲ ಇಲ್ಲ. ಅವ ಅಂದ ಇದೇನು ಹಿಂಗ ಹಿಂಗಾದ್ರೆ ಮತ್ತಿದು ನಡೆಯಂಗ್ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಬಾಗಿಲ ತೆಗೆದು ಮತ್ತೆ ಅಂಗಡಿಗೆ ಹೋಗಿ 1 ಮೀಟರ್ ರೇಷ್ಮೆ ಬಟ್ಟೆ ತಗೊಂಡ್ ಬಂದ. ರೇಷ್ಮೆ ಬಟ್ಟೆ ತೆಗೆದುಕೊಂಡು ಬಂದ, ಆಮೇಲೆ ತಗೊಂಡು ಕೊಟ್ಟೆ. ಯಾಕೆ ಅಂದ್ ಕೇಳ, ಅದನ್ನ ನೀವು ಕೇಳಬೇಡ್ರಿ ಅಂದ. ಸುಮ್ಮನೆ ಅದು ಮತ್ತೇನ್ ಮಾಡ್ತಾನ, ಊಟ ಗಿಟ ಎಲ್ಲ ಆಯ್ತು. ಮರುದಿವಸ ಮಧ್ಯಾಹ್ನದಾಗ ಗುರುಗಳು ಮನೆಗೆ ಬಂದ್ರು. ಅವಾಗ 1 ಮೀಟರ್ ರೇಷ್ಮೆ ಬಟ್ಟೆ ಹಾಕಿ ಹೆಣ್ಮಾಡ್ ಕೊಟ್ಲು, ತಗೋರಪ್ಪ ನಿಮಗೆ ಪುಸ್ತಕ ಕಟ್ಟಾಕ. ಇವಾಗ ನನಗೆ ಬೇಕಾಗಿದ್ದು ಮಂಜೂರ್ ಪಾಠ ಬಟ್ಟೆ, ನೀ ರೇಷ್ಮೆ ಬಟ್ಟೆ ಕೊಟ್ಟಲ್ಲ, ಎಲ್ಲಿ ತಗೋರಿ, ಏನ ಕಟ್ರಿ. ಮತ್ತಿದು ಎಲ್ಲಿಂದ ತಂದ್ರಿ? ಅದೇ ಆ ಮಾಲಕನ ಕಡೆಯಿಂದ ನಾವು ತರಿಸಿವಿ. ನಾ ಇಷ್ಟು ಸರ ಅಡ್ಡಾಡಿದ್ರು ತಂದು ಕೊಡ್ಲಿಲ್ಲ, ಮತ್ ನಿಮ್ಗೆ ಹೆಂಗ್ ತಂದು ಕೊಟ್ಟ? ಅವಾಗ ಕೇಳಿದ, ಅವ ನಿಮ್ ಶಿಷ್ಯ ಇಲ್ಲ, ನೀವು 8 ದಿವಸ ಹೇಳಿದ್ರೆ ನಿಮ್ ಮಾತು ಕೇಳಿಲ್ಲ, ನಾನು 1 ಮಿನಿಟ್ ನಾ ಮಾತು ಕೇಳೋ ಅಂದ ಬಳಿಕ ಯಾರು ಶಿಷ್ಯ ಇರ್ಬೇಕು? ಅದಕ್ಕೆ ನಿಮ್ ಹಂಗಸನ್ ಮೇಲೆ ಮೇಲೆ ಟೆಂಪ್ರವರಿ ಮೇಲೆ ಶಿಷ್ಯ, ಪಕ್ಕಾ ಶಿಷ್ಯ ಆದ್ರೆ ನಾನು ಶಿಷ್ಯ. ಹಂಗ ಇಂಥ ಶಿಷ್ಯರು ನೀವು ಆಗ್ಬೇಡ್ರಿ. ನಿಜವಾದ ಸದ್ಗುರುಗಳ ಶಿಷ್ಯರಾಗಿ ಗುರುಸೇವೆಯನ್ನು ಮಾಡಿಕೊಂಡು ಆ ದೀಕ್ಷಾ ಫಲವನ್ನು ಪಡೆದು ನೀವೆಲ್ಲರೂ ಮುಕ್ತರಾಗಲಂತಕೊಂಡು ಆಶೀರ್ವದಿಸಿ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.